ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ನಾವು ಅನೇಕ ದಿವಸಗಳಿಂದ ನಮ್ಮ ಹಿರಿಯ ಸೋರ್ದು ಬರೆದಂಥ 5ನೇ ವಾಲ್ಯೂಮ್ ನಾವು ಏನು ಮಾಡ್ತೀವಿ ಓದ್ತಾ ಇದ್ರೆ, ಅದರಲ್ಲಿ ಆಲ್ಮೋಸ್ಟ್ ನಾವು 10 ಚಾಪ್ಟರ್ ಏನು ಮಾಡಿದ್ರಿ ಕಂಪ್ಲೀಟ್ ಮಾಡ್ತಾ ಬಂದಿದ್ರಿ. ಅದರ ಕಳೆದ ಸತಿ ನೋಡ್ಬೇಕಾದ್ರೆ 10ನೇ ಅಧ್ಯಾಯ ಸಂಪೂರ್ಣ ಮುಗಿಸಿದ್ರಿ. ಸೊ ಇವತ್ತು ಚಾಪ್ಟರ್ ನಂಬರ್ 11 ಏನು ಮಾಡೋಣ, ಓದೋಣ. ಏನಪ್ಪ ಈ ಚಾಪ್ಟರ್ ನಂಬರ್ 11 ಅಂತಂದರೆ ಪವಿತ್ರ ಆತ್ಮ ಬಗ್ಗೆ. ದ ಹೋಲಿ ಸ್ಪಿರಿಟ್ ಆಫ್ ಅಟೋನ್ಮೆಂಟ್ ಸಪೋಸ್ಡ್ ಅಬ್ಜೆಕ್ಷನ್ಸ್ ಕನ್ಸಿಡರ್ಡ್. ಅಂದರೆ ಈ ಒಂದು ಅಧ್ಯಾಯದಲ್ಲಿ ಪವಿತ್ರಾತ್ಮ ಬಗ್ಗೆ ಏನು ಹೇಳ್ತಾರೆ ಅಂದ್ಬಿಟ್ಟು ಸಂಪೂರ್ಣವಾಗಿ ಎಲ್ಲ ವಾಕ್ಯಗಳನ್ನ ತಂದ್ಬಿಟ್ಟು ಅದನ್ನು ಇದನ್ನು ಏನು ಮಾಡ್ತಾರೆ ಡೀಟೇಲ್ ಆಗಿ ನಮ್ಮ ಬ್ರದರ್ ಸ್ಟಡಿ ಮಾಡಿ ಏನು ಮಾಡ್ತಾರೆ ಇದನ್ನು ಕೊಡ್ತಾರೆ. ತುಂಬ ಚೆನ್ನಾಗಿದೆ, ನಾವೇನು ಮಾಡೋಣ ಇದನ್ನು ಓದೋಣ. ಓಕೆನಾ? ಯಾರೆಲ್ಲ ವಾಲ್ಯೂಮ್ಸ್ ಓದ್ತೀರೋ ಕೈಗಳೆತ್ತರ ಅವಕಾಶ ಕೊಡೋಕೆ ಅನುಕೂಲ ಆಗ್ಬೋದು.
ಪಾಪ ವಿಮೋಚನೆಯ ಪವಿತ್ರಾತ್ಮ ಕಲ್ಪಿಸಿಕೊಂಡ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುತ್ತದೆ. ಸಹಜವಾಗಿ ವಿರೋಧಾತ್ಮಕವಾದ ದೇವರ ವಾಕ್ಯಗಳನ್ನು ಪರೀಕ್ಷಿಸುವುದು. ಆತ್ಮನನ್ನು ನಂದಿಸಬೇಡಿರಿ, ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ. ಸತ್ಯದ ಆತ್ಮನು ಸಮಾಧಾನದಾಯಕನು, ಪವಿತ್ರಾತ್ಮನಿಂದ ತುಂಬಿರುವುದು. ಪವಿತ್ರಾತ್ಮನಿಗೆ ಸುಳ್ಳು ಹೇಳುವುದು, ಕರ್ತನ ಆತ್ಮನನ್ನು ಪ್ರೇರೇಪಿಸುವುದು, ಪವಿತ್ರಾತ್ಮನ ವಿರುದ್ಧವಾಗಿ ಪಾಪ ಮಾಡುವುದು. ಆತ್ಮನು ಹೇಳಿದ್ದು ಅದು ಪವಿತ್ರಾತ್ಮನಿಗೆ ವಿಹಿತವಾಗಿ ಕಂಡುಬಂತು. ಪವಿತ್ರಾತ್ಮನು ತಡೆದನು, ಪವಿತ್ರಾತ್ಮವು ಸಾಕ್ಷಿ ಹೇಳುತ್ತದೆ. ಪವಿತ್ರಾತ್ಮನು ನಿಮ್ಮನ್ನು ಇಂದಿನ ಅಧ್ಯಕ್ಷನನ್ನಾಗಿ ಇಟ್ಟಿದೆ. ಕರ್ತನ ಆತ್ಮನನ್ನು ಪ್ರೇರೇಪಿಸುವುದು ಪವಿತ್ರಾತ್ಮನು ಓರ್ವ ಬೋಧಕ, ಪವಿತ್ರಾತ್ಮನಿಂದ ಅಭಿಷೇಕ ಹೊಂದಿದವರಾಗಿ ಪವಿತ್ರಾತ್ಮನ ನರಳಾಡುತ್ತಾ ಮಧ್ಯಸ್ಥಿಕೆ ವಹಿಸುವುದು. ಆತ್ಮನು ಯಾವ ರೀತಿಯಲ್ಲಿ ಈ ಲೋಕವನ್ನು ಆಕ್ಷೇಪಿಸುತ್ತದೆ? ನೀವೀಗ ಕ್ರಿಸ್ತ ವಿರೋಧಿಯ ಆತ್ಮನಿಂದ ದೇವರಾತ್ಮನನ್ನು ತಿಳಿದುಕೊಳ್ಳಿರಿ.
ಓಕೆ, ಥ್ಯಾಂಕ್ ಯು. ಸೊ ಇದರಲ್ಲಿ ಏನೆಲ್ಲಪ್ಪ ಅಡಗಿದೆ ಅಂತಂದರೆ ಸೂಪರ್ ಆಗಿ ಮೊದಲನೇದಾಗಿ ಏನ್ರಿ ಸತ್ಯವೇದದಲ್ಲಿ ಏನ್ರಿ ಕಾಂಟ್ರಡಿಕ್ಟ್ ಆಗಿರೋಂಥ ವಾಕ್ಯಗಳು, ಪವಿತ್ರ ಪ್ರಭುಗೆ ವ್ಯತ್ಯಾಸವಾಗಿರೋಂಥ ಒಂದು ವಾಕ್ಯಗಳನ್ನ ಏನು ಮಾಡ್ತಾರೆ ಮೊದಲು ಏನು ಮಾಡೋಣ ಎಕ್ಸಾಮಿನ್ ಮಾಡೋಣ ಅಂತ ಹೇಳ್ತಾರೆ. ನಮ್ಗೆ ಎಷ್ಟೋ ವಾಕ್ಯಗಳು ಗೊತ್ತೋ ಅದರ ಇದನ್ನ ತ್ರಯಕತ್ವನ ಇದೆ ಅಂತ ಪ್ರೂವ್ ಮಾಡೋಕ್ಕೆ ಯೂಸ್ ಮಾಡೋಂಥ ಅನೇಕ ವಾಕ್ಯಗಳಿನ ಇದೆ. ಇದನ್ನೆಲ್ಲ ಮೊದಲು ನಿಮ್ಮನ್ನು ಎಕ್ಸಾಮಿನ್ ಮಾಡೋಣ ಅಂತ ಹೇಳ್ತಾರೆ. ಎರಡನೇದು ಪವಿತ್ರ ಆತ್ಮನ ನಂದಿಸ್ಬಿಡಿ ಅಂತ ಹೇಳ್ತಾರೆ, ಅದರ ಕಂಚ್ ನಾಟ್ ದ ಸ್ಪಿರಿಟ್. ಈ ವಾಕ್ಯನ ಇಟ್ಕೊಂಡು ಏನು ಮಾಡೋದು ಎಲ್ಲರೂ, ಓ ಪವಿತ್ರ ಆತ್ಮನ ಅಗ್ನಿ ಅದು ಬೆಂಕಿ, ಆ ಬೆಂಕಿ ಏನು ಮಾಡ್ಬೋದು ಅದನ್ನು ನಂದಿಸ್ಬಾರ್ದು, ಆರಿಸ್ಬಾರ್ದು, ದೀಪನ ಆರಿಸ್ಬಾರ್ದು ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಹಂಗಾದ್ರೆ ನೋಡಿ ಅದು ಬೆಂಕಿ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಅದನ್ನು ಅದೇ ಥರ ಪವಿತ್ರ ಆತ್ಮನ ದುಃಖಿಸ್ಬೇಡಿ ಅಂತ ಹೇಳ್ತಾರೆ. ಅದರ ಸರಿ ಹೆಂಗೆ ದುಃಖಿಸೋದು ಈ ದುಃಖ ಅಂದ್ರೆ ಏನೋ, ಪವಿತ್ರ ಆತ್ಮ ದುಃಖ ಆಯ್ತದ ಅದನ್ನ ದುಃಖಿಸೋ ನನಗೆ ಏನಪ್ಪ ಅರ್ಥ? ಆಮೇಲೆ ಏನ್ರಿ ಸತ್ಯದ ಆತ್ಮ ಅಂದ್ರ ಅವನೇನ್ರಿ ಸಹಾಯಕನು, ಬೇಸಿಕ್ ಕ್ಲಾಸ್ ಓದಿದಿರಲ್ಲ ಪವಿತ್ರ ಆತ್ಮನ ಒಂದು ವ್ಯಕ್ತಿ ಅಂತ ಪ್ರೂವ್ ಮಾಡೋಕೆ ಅಧಿಕವಾಗಿ ಯೂಸ್ ಮಾಡೋಂಥ ಪದ ಏನಪ್ಪ ಸಹಾಯಕರು. ಆಮೇಲೆ ಪವಿತ್ರ ಆತ್ಮನ ಬರಿತವರಾಗಿರೋದು ಹೇಗೆ, ಹೇಗೆ ಪವಿತ್ರ ಆತ್ಮ ಬರಿತವರಾಗಿರೋದು ನಾವು ಅನ್ನ ಅರ್ಥ ಏನು? ಆಮೇಲೆ ಏನ್ರಿ ಪವಿತ್ರ ಆತ್ಮಗೆ ಸುಳ್ಳಾಡೋದು, ಅಪೊಸ್ತಲ ಕೃತ್ಯಗಳು ಬರ್ತಾರೆ ಅಂದ್ರೆ ಅಪೊಸ್ತಲ ಪೇತ್ರ ಏನ್ ಮಾಡಿದ್ರೆ ಹೇಳ್ತಾರೆ ಪವಿತ್ರ ಆತ್ಮಗೆ ಸುಳ್ಳಾಡೋಕೆ ನೀನು ಹೆಂಗೆ ಧೈರ್ಯ ಮಾಡಿದೆ ಅಂತಂದ್ಬಿಟ್ಟು. ಸೊ ಪವಿತ್ರ ಆತ್ಮಗೆ ವಿರುದ್ಧವಾಗಿ ಹೆಂಗೆ ಸುಳ್ಳಾಡೋಕೆ ಸಾಧ್ಯ? ಹಾಗಾದ್ರೆ ಏನು ಸುಳ್ಳಾಡೋದು ಅಂತಂದ್ರೆ. ಆಮೇಲೆ ನೆಕ್ಸ್ಟ್ ಟೆಂಪ್ಟಿಂಗ್ ದ ಸ್ಪಿರಿಟ್ ಆಫ್ ದ ಲಾರ್ಡ್, ದೇವರ ಪವಿತ್ರ ಆತ್ಮನ ಏನ್ರಿ ಪರಿಶೋಧನೆ ಮಾಡ್ದಂಗೆ, ಪರೀಕ್ಷೆ ಮಾಡ್ದಂಗೆ, ಕೆಣಗ್ದಂಗೆ, ಹೆಂಗೆ ಕೆಣಗೋದಕ್ಕೆ ಸಾಧ್ಯ? ಆಮೇಲೆ ಇನ್ನೊಂದು ಕಡೆ ಒಂದು ವಾಕ್ಯ ಬರ್ತಾನೆ ಸಿನ್ ನಾಟ್ ಅಗೇನ್ಸ್ಟ್ ಹೋಲಿ ಸ್ಪಿರಿಟ್, ಪವಿತ್ರ ಆತ್ಮ ವಿರುದ್ಧವಾಗಿ ಪಾಪ ಮಾಡಬೇಡಿ ಅಂತ ಹೇಳ್ತಾರೆ. ಹೆಂಗೆ ಪವಿತ್ರ ಆತ್ಮ ವಿರುದ್ಧವಾಗಿ ಪಾಪ ಮಾಡದಿರೋದು, ಮಾಡೋದ್ರಿಂದ ಏನು ಅಲ್ರ? ಆಮೇಲೆ ಎಷ್ಟೋ ಜಾಗದಲ್ಲಿ ಇದು ಸ್ಪಿರಿಟ್ ಸೆಡ್ ಅಂತ ಪವಿತ್ರ ಆತ್ಮ ಹೀಗೆ ಹೇಳಿತು, ಹೀಗೆ ಹೇಳಿತು, ಆತ್ಮನು ಹೀಗೆ ನುಡಿಯಿತು, ಆತ್ಮನು ಹೀಗೆ ನುಡಿದಿದೆ ಅಂತಂದ್ರೆ ಎಷ್ಟೋ ಪದಗಳು, ಇದು ಅರ್ಥ ಏನು? ಆಮೇಲೆ ಇನ್ನೊಂದು ಇಟ್ ಸೀಮ್ಸ್ ಗುಡ್ ಟು ದ ಹೋಲಿ ಸ್ಪಿರಿಟ್, ಪವಿತ್ರ ಆತ್ಮಗೆ ಇದು ಒಳ್ಳೇದೊಂದು ಕಂಡು ಬಂತು ಅಂತ ನಾವು ಏನ್ ಮಾಡ್ತೀವಿ ವಾಕ್ಯಗಳನ್ನ ಓದ್ತೀವಿ. ಇದರ ಅರ್ಥಗಳು ಹೇಗೆ ಅಂತ ನೋಡೋಣ ಅಂತ ಹೇಳ್ತಾರೆ. ಆಮೇಲೆ ಫಾರ್ಬಿಡನ್ ಆಫ್ ದ ಹೋಲಿ ಗೋಸ್ಟ್, ಪವಿತ್ರ ಆತ್ಮ ತಡೀತು ಅದರ ಆ ಕೆಲಸ ಕೆಲವೊಂದು ಕೆಲಸಗಳನ್ನ ಕೆಲವೊಂದು ಸನ್ನಿವೇಶಗಳಲ್ಲಿ ಮಾಡದೇ ರೀತಿಯಲ್ಲಿ ಪವಿತ್ರ ಆತ್ಮ ಮಾಡ್ತಂತೆ ತಡೀತು ಅಂತ ನಾವೇನ್ ಮಾಡ್ತೀವಿ ನೋಡ್ತೀವಿ ಅದರ. ಆಮೇಲೆ ದ ಹೋಲಿ ಗೋಸ್ಟ್ ವಿಟ್ನೆಸ್ ಅತ್ತ, ಪವಿತ್ರ ಆತ್ಮ ಸಾಕ್ಷಿ ಕೊಡೋದಾಗಿದೆ. ಹೇಗೆ ಪವಿತ್ರ ಆತ್ಮ ಸಾಕ್ಷಿ ಕೊಡ್ತಾರೆ ನಮಗೆ ಅಂದ್ರ ಅದನ್ನ ನೋಡೋಣ, ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಆಮೇಲೆ ದ ಹೋಲಿ ಗೋಸ್ಟ್ ಹ್ಯಾತ್ ಮೇಡ್ ಯು ಓವರ್ ಸಿಯರ್, ನಿಮ್ಮನ್ನ ಪವಿತ್ರಾತ್ಮ ಹಿಂಡಿನ ಮೇಲೆ ಸಭಾಧ್ಯಕ್ಷನಾಗಿ ಇಟ್ಟಿದೆ ಅಂತ ಹೇಳ್ತಾರೆ. ಹೆಂಗೆ ಪವಿತ್ರಾತ್ಮ ನೇಮಿಸೋದಕ್ಕೆ ಸಾಧ್ಯ? ಆಮೇಲೆ ನಮ್ಮ ಮಾತಿಲ್ಲಂತ ನರಳಾಟಗಳ ಮುಖಾಂತರ ಪವಿತ್ರಾತ್ಮ ನಮಗಾಗಿ ಏನ್ ಮಾಡ್ತಾರೆ, ದೇವತ್ರ ಬೇಡಿಕೊಂತಾರೆ ಅಂತ ಅವನು ವಾಕ್ಯನ ಹಾಕಿ ಬರ್ತಾರೆ. ಇದಿಂಗೆ ಮಾತಿಲ್ಲದಂತ ನರಳಾಟಗಳ ಮುಖಾಂತರ ದೇವ್ರ ಸಂಗಡ ಹೆಂಗೆ ಬೇಡ್ಕೊಳಕ್ ಸಾಧ್ಯ? ಮಾತು ಅಂದ್ರೆ ನರಳಾಟ ಮಾತಿರ್ಲಿಬೇಕು, ಮಾತಿಲ್ಲದಂತ ನರಳಾಟ ಏನಪ್ಪ ಇದು ಅಂತ ಏನ್ ಮಾಡೋಣ ಓದೋಣ ಅಂತ ಅಂತಂತಾರೆ. ಆಮೇಲೆ ಪವಿತ್ರಾತ್ಮ ಒಂದು ಬೋಧಕನು, ಆಮೇಲೆ ಏನ್ರಿ ಪವಿತ್ರಾತ್ಮ ಮತ್ತು ಲೋಕವನ್ನ ಬಂದು ಖಂಡಿಸ್ತದೆ, ಆಮೇಲೆ ಇದು ಏನು ಹೇಡಿತನದ ಆತ್ಮ, ಆಮೇಲೆ ಇದು ಕ್ರಿಸ್ತ ವಿರೋಧಿ ಆತ್ಮ ಅಂತ ಮತ್ತು ಇಷ್ಟ ಏನು ಅನೇಕ ಒಂದು ಪದಗಳನ್ನ ನೋಡ್ರಿ. ಇದೆಲ್ಲ ಒಂದೊಂದು ವಾಕ್ಯಗಳನ್ನ ಡೀಟೇಲ್ ಆಗಿ ಏನ್ ಮಾಡೋಣ ನೋಡ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ಓಕೆನಾ? ಅದಕ್ಕೆ ಈ ಒಂದು ವಾಲ್ಯೂಮ್ನಲ್ಲಿ ಈ ಒಂದು ಚಾಪ್ಟರು ಮುಖ್ಯವಾಗಿ ಈ ತ್ರಯಕತ್ವನ ಅರ್ಥ ಮಾಡ್ಕೊಳಕ್ಕೆ ಇರೋಂಥ ಉಪದೇಶಗಳಿಗೆ ತುಂಬ ಏನಾಗ್ತದೆ ಇದು ಅನುಕೂಲ ಆಗ್ತದೆ ಅದರ. ಅದಕ್ಕೆ ನಾವು ಓದೋಣ ಮೊದಲನೇ ಪ್ಯಾರಾಗ್ರಾಫ್.
ಸತ್ಯವೇದವು ಕಾಮನ್ ವರ್ಷನ್ ಮತ್ತು ರಿವೈಸ್ಡ್ ವರ್ಷನ್ ಇವೆರಡೂ ತ್ರಯೇಕತ್ವವಾದಿಗಳಿಂದ ಭಾಷಾಂತರಗೊಂಡುದರ ಪರಿಣಾಮವಾಗಿ ಅನೇಕ ಪರಿಚ್ಛೇದಗಳು ಪಕ್ಷಪಾತದಿಂದೊಡಗೂಡಿದ್ದು ತಿರುವು ಪಡೆಕೊಂಡಿವೆ. ಇವು ಸಹಜವಾಗಿ ನಾವೀಗ ಚರ್ಚಿಸುತ್ತಿರುವ ಪ್ರಸ್ತಾಪದ ಬಗ್ಗೆ ಪರಿಶುದ್ಧ ಗ್ರಂಥದ ದೃಷ್ಟಿಕೋನದಲ್ಲಿಯೂ ಮತ್ತು ಸಮಂಜಸವಾದ ದೃಷ್ಟಿಕೋನದಲ್ಲಿಯೂ ನಾವು ಕಂಡಿರುವಂತೆ ಕೆಲವೊಂದು ಭಿನ್ನಾಭಿಪ್ರಾಯಗಳನ್ನು ಉಂಟು ಮಾಡುವವುಗಳಾಗಿವೆ. ತಂದೆಯ ಮತ್ತು ಮಗನ ಪವಿತ್ರಾತ್ಮವು ದೇವಜನರಿಗೆ ಪಾಪಕ್ಕೆ ಪ್ರಾಯಶ್ಚಿತ್ತ ಆತ್ಮವನ್ನೀಯುತ್ತವೆ ಎಂಬುದು. ಆದ್ದರಿಂದ ನಾವೀಗ ವಿವಿಧ ಪರಿಶುದ್ಧ ಗ್ರಂಥಗಳನ್ನು ತೆಗೆದುಕೊಳ್ಳುತ್ತೇವೆ. ನಾವು ಆಲೋಚಿಸುವವುಗಳೆಲ್ಲವೂ ಅನೇಕರಲ್ಲಿ ಗಲಿಬಿಲಿಯನ್ನುಂಟು ಮಾಡುವವುಗಳಾಗಿವೆ. ನಮ್ಮ ಹೃದಯಗಳು ಕರ್ತನ ವಾಕ್ಯಗಳಿಗೆ ಸಂಪೂರ್ಣವಾಗಿ ನಿಷ್ಠೆಯಿಂದಿರುವಾಗ ಮತ್ತು ಸತ್ಯದ ಆತ್ಮನಿಂದ ನಡೆಸಲು ಆಕಾಂಕ್ಷೆ ಹೊಂದಿರುವಾಗ ನಾವು ಇವುಗಳನ್ನು ಒಟ್ಟಾರೆಯಾಗಿ ಪರೀಕ್ಷಿಸೋಣ. ನಂತರದಲ್ಲಿ ನಾವು ಈ ಪ್ರಸ್ತಾಪದ ಇನ್ನಿತರ ಮಜಲುಗಳಿಗೆ ಹೋಗುವವರಾಗಿದ್ದೇವೆ, ಏಕೆಂದರೆ ಅವುಗಳನ್ನು ನಾವೀಗ ಭಾವಿಸಿದ ವಿರುದ್ಧ ಹೇಳಿಕೆಗಳನ್ನು ತೊಡೆದುಹಾಕುವವರೆಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ.
ಸದ್ಗೆ ನೋಡ್ಬೇಕಾದ್ರೆ ಇದನ್ನ ಸ್ಟಡಿ ಮಾಡ್ಬೇಕಾದ್ರೆ ಏನಪ್ಪ ಹೇಳ್ತಾರೆ ಅಂದ್ರೆ, ಮೊದಲನೇದಾಗಿ ನಾವು ಯೂಸ್ ಮಾಡೋಂಥ ಒಂದು ಸತ್ಯವೇದ ಬೈಬಲ್ಗಳು ಯಾವ್ದಪ್ಪ ಅಂದ್ರೆ ಏನ್ರಿ ಇದು ಕಾಮನ್ ವರ್ಷನ್ ಮತ್ತೆ ರಿವೈಸ್ ವರ್ಷನ್ ಅಂತ ಹೇಳ್ತಾರೆ. ಅದರ ಕಾಮನ್ ವರ್ಷನ್ ರಿವೈಸ್ ವರ್ಷನ್ ಅಂದ್ರೆ ನಮ್ಮ ಕನ್ನಡದಲ್ಲಿ ಏನಿಲ್ಲ, ಬೇರೆ ಬೇರೆ ವರ್ಷನ್ಗಳೇನಿಲ್ಲ ರೀ. ಇಂಗ್ಲಿಷಲ್ಲಿ ಕಾಮನ್ ವರ್ಷನ್ ಅಂದ್ರೆ KJV, ಕಿಂಗ್ ಜೇಮ್ಸ್ ವರ್ಷನ್ ಅಂತ ಅರ್ಥ. ರಿವೈಸ್ ವರ್ಷನ್ ಅಂದ್ರೆ ಅಮೇರಿಕನ್ ಏನ್ರಿ RSV ಬೈಬಲ್ ರಿವೈಸ್ ಸ್ಟ್ಯಾಂಡರ್ಡ್ ವರ್ಷನ್ ಅಂತ ಹೇಳ್ತಾರೆ. ಓಕೆನಾ? ಆ ಕಾಲದಲ್ಲಿ ಇವೆರಡು ಬೈಬಲ್ಗಳು ತುಂಬಾ ಪ್ರಮುಖವಾಗಿರುವಂತಹ ಬೈಬಲ್ ರೀ. ಅದರ ಅಧಿಕವಾಗಿ ಎಲ್ಲ ಜನಗಳು ಇದೇ ಬೈಬಲ್ ಯೂಸ್ ಮಾಡ್ತಾ ಇದ್ದರು. ಸೊ ಈ ಒಂದು ಸತ್ಯವೇದದಲ್ಲಿ ಅನೇಕ ವಾರ್ತೆಗಳಲ್ಲಿ ಕೆಲವೊಂದು ಪದಗಳನ್ನ ಏನಪ್ಪಾ ಮಾಡಿದ್ದಾರೆ ಅಂದ್ರೆ, ವಚನಗಳಲ್ಲಿ ಕೆಲವೊಂದು ಪದಗಳನ್ನ ಏನ್ರಿ ಬೇರೆ ಬೇರೆ ಗ್ರೀಕ್ ಮತ್ತೆ ಹೀಬ್ರೋಲಿ ಇಲ್ಲಿರುವಂತ ಪದಗಳನ್ನ ಏನ್ ಮಾಡಿದ್ರು ಬಳಕೆ ಮಾಡಿದ್ರೆ ನಾವು ನೋಡ್ಬೋದು. ಆ ತರ ಬಳಕೆ ಮಾಡಿದ ಪ್ರಯೋಜನ ಏನಾಗಿದೆ ಅಥವಾ ಎಫೆಕ್ಟ್ ಏನಪ್ಪಾ ಆಗಿದೆ ಅಂತಂದ್ರೆ, ಸತ್ಯವೇದದಲ್ಲಿರುವಂತ ನಿಜವಾದ ಸತ್ಯಾರ್ಥಗಳು ಗೊತ್ತಾಗ್ತಿಲ್ಲ, ಏನಾಗಿದೆ ಅಲ್ಲಿ ಮರೆಯಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಇದನ್ನ ಹೆಂಗಪ್ಪ ಎಕ್ಸಾಮಿನ್ ಮಾಡೋದು ಅಂತಂದ್ರೆ ಏನ್ ಹೇಳ್ತಾರೆ ಅಂದ್ರೆ, ಇದಕ್ಕೆ ಚೆಕ್ ಮಾಡ್ಬೇಕಾದ್ರೆ ಇದನ್ನ ಏನ್ ಮಾಡ್ಬೇಕಂದ್ರೆ ಬೇರೆ ಬೇರೆ ಬೈಬಲ್ ಟ್ರಾನ್ಸ್ಲೇಷನ್ಸ್ ಇಟ್ಕೊಂಡು ಇವೆಲ್ಲ ವಾಕ್ಯಗಳು ಏನ್ ಮಾಡ್ತಿರ್ಬೇಕು ನಾವು ಒಂದೊಂದೇ ಒಂದೊಂದೇ ಸಿಸ್ಟಮೆಟಿಕ್ ಆಗಿ ತೆಗೆದು ಓದ್ತಾ ಇದ್ರೆ ಆವಾಗ ನಮಗೆ ಕ್ಲೀನ್ ಆಗಿದೆ ಅರ್ಥ ಏನು ಅಂತ ಗೊತ್ತಾಗ್ತದೆ. ಅದಕ್ಕೆ ಸ್ಟಡಿ ಮಾಡ್ಬೇಕಾದ್ರೆ ಮೊದಲು ಏನ್ರಿ ಮಾಡ್ಬೇಕು, ಹಲವಾರು ಬೈಬಲ್ಗಳನ್ನ ಇಟ್ಕೊಂಡ್ಬೇಕು. ನಮ್ಗೇನಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಆಲ್ರೆಡಿ ನಮ್ಮ ಬ್ರದರು ಏನ್ರಿ ಅಡಿಗೆ ರೆಡಿ ಮಾಡಿ ಕೊಟ್ಬಿಟ್ಟಿದ್ದಾರೆ. ಅದರ ಏನ್ ಮಾಡಿದಾರೆ ಒಂದು ಪಾತ್ರೆಯಲ್ಲಿ ಅಡಿಗೆನ ರೆಡಿ ಮಾಡಿ ಇಟ್ಟಿದ್ದಾರೆ. ನಾವೇನ್ ಮಾಡ್ಬೇಕು ಅಂದ್ರೆ ಅದನ್ನ ಜಸ್ಟ್ ತಟ್ಟೆಗೆ ಹಾಕಿ ಬಡ್ಸ್ಕೊಂಡು ತಿನ್ಬೇಕು ಅಷ್ಟೇ. ಅಲ್ವರ ಅದನ್ನ ನಾವೇನ್ ಮಾಡ್ಬೇಕು ಇವಾಗ, ಅಲ್ವರ ನೋಡ್ಕೊಬೇಕು. ಅಲ್ವರ ನಮ್ಮ ಬ್ರದರು ಎಲ್ಲ ಓದಿದ್ರೆಲ್ಲ ಕಟ್ಟಾಗಿದೆಯಾ ಇಲ್ಲ ಅಂತ ನಮ್ಗೆ ಚೆಕ್ ಮಾಡೋದಕ್ಕೆ ತಿರ್ಗಾ ನಾವು ಆದಿಯಿಂದ ಎಲ್ಲ ಗ್ರಂಥಗಳು ಇಟ್ಕೊಂಡು ಎಲ್ಲ ಪುಸ್ತಕಗಳು ಇಟ್ಕೊಂಡು ಕ್ರಾಸ್ ಚೆಕ್ ಮಾಡೋಂಥ ಅವಶ್ಯಕತೆ ಇದೆಯಾ ಅಂದರೆ ಇಲ್ಲ ರೀ. ಅಲ್ಲ ಯಾಕಂದ್ರೆ ಆಲ್ರೆಡಿ ಏನು ಮಾಡೋರಲ್ಲ ಎಲ್ಲ ಕೂಲಂಕುಷವಾಗಿ ಎಲ್ಲ ರೀತಿ ಎಲ್ಲ ಆ್ಯಂಗಲಲ್ಲಿ ಅವ್ರು ಜಡ ಆಡಿಸ್ಬಿಟ್ಟವ್ರೆ ಕ್ಲೀನಾಗಿ. ಅದಾಗಿದ್ಮೇಲೆ ಲಾಸ್ಟಲ್ಲಿ ನಮ್ಗೆ ಏನು ಮಾಡಿರೋದು ಈ ವಾಲ್ಯೂಮ್ಸ್ಗಳನ್ನ ಏನು ಮಾಡೋದು ನಮ್ಗೆ ಕೊಟ್ಟಿರೋದು. ಅದರಿಂದ ಈ ವಾಲ್ಯೂಮ್ಸಲ್ಲಿ ತುಂಬ ಮುಖ್ಯವಾಗಿರೋಂಥ ಉಪದೇಶಗಳು ಏನಾಗಿದೆ, ಇವೇ ಒಂದು ಬೇಸಿಕ್ ಕ್ಲಾಸ್ ತೊಗೊಂತೀರಿ ಅಂದರೆ ಯಾರೋ ಒಬ್ಬ ಸಹೋದರ ಸಹೋದರಿಯರು ಮೇನ್ ಆಗಿ ಆರು ವಾಲ್ಯೂಮ್ಸ್ ಓದ್ಬೇಕ್ರಿ. ಆರು ವಾಲ್ಯೂಮ್ಸ್ ಇರುವಂತ ವಿಚಾರ ತಿಳ್ಕೊಂಡ ಅಂತಂದ್ರೆ ಯಾವುದೇ ಕಾರಣಕ್ಕೂ ಅವ್ರು ಸತ್ಯದಲ್ಲಿ ಬಿಡ್ದಲಿಕ್ಕೆ ಸಾಧ್ಯ ಇಲ್ಲ. ಯಾರನ್ನೋ ಯಾರೋ ಅವ್ರನ್ನ ಬಂದು ಬೀಳ್ಸೋದಕ್ಕೂ ಏನಿಲ್ಲ, ಸಾಧ್ಯ ಇಲ್ಲ ಅಂದ. ಇದು ನಾವೇನ್ ಮಾಡ್ಬೇಕಂದ್ರೆ ಎಲ್ಲ ವಾಕ್ಯಗಳನ್ನ ತೆಗೆದು ಎಲ್ಲ ಟ್ರಾನ್ಸ್ಲೇಷನ್ ಬೇರೆ ಬೇರೆ ಟ್ರಾನ್ಸ್ಲೇಷನ್ಸ್ ಎಲ್ಲ ಹಿಂಗಪ್ಪ ಐತೆ ಅಂತ ಎಕ್ಸಾಮಿನ್ ಮಾಡಿದ್ರೆ ನಮಗೆ ಸತ್ಯ ತಡೆ ಆಗ್ತದೆ, ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಅದನ್ನ ನಾವೇನ್ ಮಾಡೋದು, ಮುಂದಕ್ಕೆ ಬರೋಂಥ ಒಂದು ಪ್ಯಾರಾಗ್ರಾಫ್ ಅನ್ನು ಮಾಡಕ್ ಹೋಗೋಣ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಹಾಂ ಓದ್ತೀರಷ್ಟೇ, ಸ್ವಲ್ಪ ನೆಟ್ವರ್ಕ್ ರೀಚ್ ಆಗಿ ಬನ್ನಿ, ಕಟ್ ಆಗ್ತೈತೆ ವಾಯ್ಸು. ಹಾಂ ಓಕೆ ಅಷ್ಟೇ.
ಪವಿತ್ರಾತ್ಮನನ್ನು ನಂದಿಸಬೇಡಿರಿ. 1 ಥೆಸಲೋನಿಕ 5:19. ನಂದಿಸು ಎಂಬ ಪದವು ಆರಿಸುವುದನ್ನು ಸೂಚಿಸುತ್ತದೆ. ನಾವು ಬೆಂಕಿಯನ್ನು ಅಥವಾ ದೀಪವನ್ನು ಆರಿಸುವಂತೆ ಗ್ರೀಕ್ ಪದದಲ್ಲಿ ಇಲ್ಲಿ ಕ್ವಿಂಚ್ ಎಂಬುದಾಗಿ ತುರ್ಜುಮೆಗೊಳಿಸಲಾಗಿದೆ. ಇದು ಹೊಸ ಒಡಂಬಡಿಕೆಯಲ್ಲಿ 8 ಸಾರಿ ಕಾಣಿಸಿಕೊಳ್ಳುತ್ತದೆ. ಪ್ರತಿಯೊಂದು ಇತರ ಸಂದರ್ಭಗಳಲ್ಲಿ ಇದು ಬೆಂಕಿ ಅಥವಾ ದೀಪವನ್ನು ಆರಿಸುವುದರ ಬಗ್ಗೆ ಸೂಚಿಸುತ್ತದೆ. ಈ ಆಲೋಚನೆಯನ್ನು ನಮ್ಮಲ್ಲಿ ಇಟ್ಟುಕೊಂಡವರಾಗಿ ನಾವು ಪವಿತ್ರಾತ್ಮ ಅಥವಾ ದೇವರ ಮನಸ್ಸನ್ನು ಹೊಂದಿರುವ ಕಾರಣ ಅವು ನಮ್ಮನ್ನು ಬೆಳಗಿಸುವುದಾಗಿದ್ದು ನಮ್ಮನ್ನು ಈ ಲೋಕದ ಬೆಳಕು ಎಂಬುದಾಗಿ ಕರೆಯುತ್ತಾರೆಂಬುದನ್ನು ನೆನಪಿಸಿಕೊಳ್ಳೋಣ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಮತ್ತಾಯ 5:14. ಈ ರೀತಿಯಲ್ಲಿ ನಾವು ಈ ಲೋಕದ ಆತ್ಮನ ಮೂಲಕ ಅಹಿಕತೆಯಿಂದ ಭ್ರಷ್ಟಗೊಳ್ಳುವುದಾದರೆ ಅದರ ಪರಿಣಾಮವಾಗಿ ನಮ್ಮಲ್ಲಿರುವ ಪವಿತ್ರವಾದ ಮನಸ್ಸನ್ನು ಅಥವಾ ದೇವರಾತ್ಮದ ಬೆಳಕನ್ನು ಅಥವಾ ಇತರರ ಮೇಲೆ ಬೆಳಗದಂತೆ ನಂದಿಸದಂತಾಗುತ್ತದೆ ಎಂದು ಅಪೊಸ್ತಲ ಪೌಲನು ಇಲ್ಲಿ ಅರ್ಥೈಸುತ್ತಾನೆ. ನಿನ್ನೊಳಗಿನ ಬೆಳಕೇ ಕತ್ತಲಾದರೆ ಆ ಕತ್ತಲು ಎಷ್ಟೆನ್ನಬೇಕು? ಮತ್ತಾಯ 6:23 ಎಂಬ ನಮ್ಮ ಕರ್ತನ ಮಾತುಗಳೊಂದಿಗೆ ಇದು ಸಾಮರಸ್ಯದಿಂದಿದೆ ಎಂಬುದು. ಥ್ಯಾಂಕ್ ಯು.
ಥ್ಯಾಂಕ್ ಯು ಸರ್. ಸೊ ಅದೇ ನೋಡ್ಬೇಕಾದ್ರೆ ಏನಪ್ಪ, ಕ್ವೆಂಚ್ ನಾಟ್ ದ ಸ್ಪಿರಿಟ್, ಪವಿತ್ರ ಆತ್ಮ ನಂದಿಸ್ಬೇಡಿ ಅಂತ 1 ಜನ 5:19 ಹೇಳ್ತಾರೆ. ಸಾಮಾನ್ಯವಾಗಿ ವಾಕ್ಯನ ಓದಿದ ತಕ್ಷಣ ನಂದಿಸ್ಬೇಡಿ ಅಂದ ತಕ್ಷಣ ಅಡಿ ಹೋಗ್ಬಿಡ್ತಾರೆ, ಓ ಏನೋ ಒಂದು ದೀಪ ಇದೆ, ಆ ದೀಪ ಏನ್ ಮಾಡ್ದಂಗೆ ಆರಿಸ್ತಂತೆ, ಅದನ್ನ ಆರಿಸ್ಬೇಡಿ ಅಂತ ಅಂದ್ರೆ ಹಂಗಾದ್ರೆ ಈ ಪವಿತ್ರ ಆತ್ಮನ ಇಲ್ಲಿ ಬೆಂಕಿಗೆ ಹೋಲಿಸ್ದಂಗೆ ಆಯ್ತಲ್ಲ ಅಂತಂದ್ಬಿಟ್ಟು ಏನಂದ್ರೆ ಅಭಿಪ್ರಾಯ ಬರ್ತದೆ. ಅಂದ್ರೆ ಟ್ರಿನಿಟೇರಿಯನ್ಸ್ ಏನ್ ಮಾಡೋದು, ಇದೇ ಪದಗಳಲ್ಲಿ ಉಪಯೋಗಿಸ್ಕೊಂಡ್ಬಿಡೋದು. ನೋಡ ಪವಿತ್ರಾತ್ಮ ಅಂತ ಒಂದು ಅಗ್ನಿ, ಅಗ್ನಿ ಅಭಿಷೇಕ ಅದಕ್ಕೆ ಹೇಳೋದು ಅಂತ ಏನ್ ಮಾಡ್ತಾರೆ, ಪ್ರಯೋಗ ಮಾಡ್ತಾರೆ. ಆದರೆ ನಾವು ಇಲ್ಲಿ ಬರೋಂಥ ಒಂದು ಗ್ರೀಕ್ ಪದ ತೆಗೆದು ನೋಡಿದ್ರೆ ಅದರ ಅರ್ಥ ಏನಪ್ಪ ಅಂತಂದ್ರೆ ಆರಿಸ್ಬೇಡಿ ಅಂತ ಬರ್ತಾರೆ. ಈ ಪದ ಬೈಬಲಲ್ಲಿ ಎಷ್ಟು ಸತಿ ಬರ್ತಾರೆ, ಪದ ಬಂದು ಹೊಸ ಮಿಕ್ಕಲ್ಲಿ ಮಾತ್ರ ಬರೋದು, ಇದು 8 ಸತಿ ಏನಾಗ್ತದೆ ಬರ್ತದೆ. ಈ 8 ಸತಿಗೂ ರೆಫರೆನ್ಸ್ಗಳು ಕೊಟ್ಟಿರೋದು ಯಾವ್ದು ಸಂಬಂಧವಾಗಿ ಅಂತಂದ್ರೆ, ಒಂದು ದೀಪನ ಆರಿಸ್ತಾರಲ್ಲ ಅದಕ್ಕೆ ರೆಫರೆನ್ಸ್ ಆಗಿ ಏನ್ ಮಾಡಿದ್ರು ಕೊಡ್ತಾರದು. ಅಂದ್ರೆ ಏನು, ಎಲ್ಲರ ಬೈಬಲ್ ಅಲ್ಲಿ ದೇವರು ಪವಿತ್ರ ಆತ್ಮ ದೀಪಕ್ಕೆ ಹೋಲಿಕೆ ಮಾಡಿದಾರೆ ಅಂದ್ರೆ ಇಲ್ಲ ರೀ, ಎಲ್ಲೂ ಏನ್ ಮಾಡಿಲ್ಲ, ರೆಫರೆನ್ಸ್ ಕೊಟ್ಟಿಲ್ಲ. ಆದ್ರೆ ನೂತನ ಸೃಷ್ಟಿಯಾಗಿರೋ ದೇವ್ರ ಮಕ್ಕಳನ್ನ ಏನ್ ಮಾಡಿದಾರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ ಅಂತ ನಮ್ಗೆ ಹೇಳಿದ್ರೆ ಸತ್ಯವಿದು ಉಂಟು. ಹಂಗಂದ್ರೆ ಏನಪ್ಪಾ ಅರ್ಥ ಅಂದ್ರೆ, ದೇವರು ತನ್ನ ಪವಿತ್ರ ಆತ್ಮನ ಯಾರಿಗೆ ದಯಪಾಲಿಸಿದರೆ, ಈ ದೇವ್ರ ಮಕ್ಳಿಗೆ ಏನ್ ಮಾಡಿದಾರೆ, ದಯಪಾಲಿಸಿದರೆ ಈ ಕತ್ಲೆಯ ಲೋಕದಲ್ಲಿ ದೇವ್ರ ಮಕ್ಕಳು ಬೆಳಕು ತರ ಏನಾಗಬೇಕು, ಪ್ರಜ್ವಲಿಸ್ಬೇಕು. ಯಾವ ಬೆಳಕು ಏನ್ರಿ, ಒಂದು ದೀಪದ ಬೆಳಕು ತರ ಅಂದ್ರೆ ಏನರ್ಥ, ಅವ್ರ ಗುಣಗಳು ಲೋಕದ ಗುಣಗಳಿಗೆ ಏನಾಗಿರ್ಬೇಕು, ವ್ಯತ್ಯಾಸವಾಗಿರ್ಬೇಕು. ಇದು ಲೋಕದಲ್ಲಿ ಹೆಂಗಪ್ಪ ಕಾಣಿಸ್ಕೊಬೇಕು ಅಂದ್ರೆ, ಒಳ್ಳೆ ದೀಪ ತರ, ಒಳ್ಳೆ ಗ್ರ್ಯಾಂಡ್ ಬೆಳಕು ಕೊಡತರ, ಮಾರ್ಗದರ್ಶನ ಮಾಡತರ ಏನಾಗಿರ್ಬೇಕದು, ಅದು ಇರಬೇಕು ಎಲ್ಲರಿಗೂ. ಏನ್ರಿ, ಒಂದು ಸರಿಯಾದ ದಾರಿ ನೋಡ್ಸೋಕೆ ಏನಾಗಿರ್ಬೇಕು. ಇವಾಗ ದೀಪ ಅಂತ ಏನ್ ಮಾಡ್ತಾರೆ, ಕತ್ಲಲ್ಲಿ ದಾರಿ ನೋಡ್ಸೋದು, ಅದನ್ನ ಗೈಡ್ ಮಾಡ್ತಾರೆ, ಕರೆಕ್ಟ್ ಆಗಿ ಗೈಡ್ ಮಾಡ್ತಾರೆ. ಎಲ್ಲಿಗೆ ಹೋಗ್ಬೇಕು, ಎಲ್ಲಿ ಬರ್ತದೆ, ಎಲ್ಲಿ ತೊಂದರೆ ಇದೆ, ಎಲ್ಲಿ ಹೋಗ್ಬೇಕು, ಯಾವ ದಾರಿಲಿ ಹೋಗ್ಬೇಕು, ಹೇಗೆ ಹೋಗ್ಬೇಕು ಅಂತ ಅಂದ್ರೆ, ಈ ರೀತಿ ದೇವ್ರ ಮಕ್ಳು ಏನಾಗಿರ್ಬೇಕು, ಇರಬೇಕು ಅಂತ ಹೇಳ್ತಾರೆ ಅಲ್ವರಾ. ಸೊ ನಮ್ಮ ಉದ್ದೇಶನೇ ಕಾನ್ಸಿಕ್ರೇಷನ್ ಮಾಡ್ಕೊಂಡಿದ ಮೇಲೆ ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ಮಾಡ್ಬೇಕು ನಡಿಬೇಕು, ಅದನ್ನ ಒಂದು ಮಾರ್ಗದಲ್ಲಿ ಆ ಬೆಳಕಲ್ಲಿ ನಡಿಬೇಕು ಅಂತಂದ್ಬಿಟ್ಟು, ಇದಕ್ಕೆ ಆಪೋಸಿಟ್ ಆಗಿ ಬರೋಂಥ ಎಲ್ಲ ವಿಚಾರಗಳನ್ನ ನಾವು ಜಯಿಸೋದಿಕ್ಕೆ ಮಾಡೋಕ್ಕೋ ಪ್ರಯತ್ನ ಮಾಡಬೇಕು. ಯಾವಾಗ ಅದನ್ನ ಜಯಿಸೋದಿಲ್ವೋ, ಲೋಕ ನಮ್ಮನ್ನ ಜಯಿಸ್ತದೋ, ಅವ ಲೋಕದ ನಡವಳಿಕೆಗಳನ್ನ ನಾವೆಲ್ಲ ನಡ್ಕೊಂಡು ನಾವು ನಡೀತಿರೋ, ಅವಾಗ ಏನಪ್ಪ ಮಾಡ್ದಂಗೆ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸರೋದ್ರೆ, ನಾವು ನಮ್ಮಲ್ಲಿರೋಂಥ ಒಂದು ಬೆಳಕು ಅದನ್ನೇನ್ ಮಾಡ್ಕೊಂತ ಇದ್ದೀರಿ, ಅದನ್ನ ಆರಿಸ್ಕೊಂತ ಇದ್ರಿ, ಕತ್ಲಾಗಿ ಮಾಡ್ಕೊಂತ ಇದ್ರಿ, ಅದನ್ನ ಪ್ರಜ್ವಲಿಸೋದಿಕ್ಕೆ ನಾವು ಅನುಮತಿ ಕೊಡ್ತಾ ಇಲ್ಲ. ಅದನ್ನೇನ್ ಮಾಡ್ತಾ ಇದ್ದೀರಿ, ಅದನ್ನ ಅದನ್ನ ದೇವ್ರು ಕೊಟ್ಟಿರೋದನ್ನ ಅದನ್ನ ಒಂದು ಬುಟ್ಟಿಲಿ ಹಾಕ್ಬಿಟ್ಟು ಮುಚ್ಚಾಕ್ಬಿಟ್ಟು ಅದನ್ನೇನ್ ಮಾಡ್ತಾ ಇದ್ದೀರಿ, ಹೈಡ್ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಅದಕ್ಕೆ ಯೇಸು ಕ್ರಿಸ್ತ ಇನ್ನೊಂದ್ ಕಡೆ ಹೇಳ್ಬೇಕಾದ್ರೆ ಹೇಳ್ತಾರೆ ಗೊತ್ತಾ, ನೋಡಿ ಓದನ ಮ್ಯಾಥ್ಯೂ 6:23 ಓದ್ರೆ ಯಾರಾದ್ರ, ಮತ್ತೆ 6:23 ಓದ್ರೆ ಯಾರಾದ್ರ.
ಕಣ್ಣು ದೇಹಕ್ಕೆ ದೀಪವಾಗಿದೆ, ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು.
ನೋಡ್ದ ಕಣ್ಣು ಏನಾಗಿದೆ, ದೇಹಕ್ಕೆಲ್ಲ ಬೆಳಕಾಗಿದೆ, ದೀಪವಾಗಿದೆ ಅಂತ ಹೇಳ್ತಾರೆ. ಅಂದ್ರ ಆ ಒಂದು ಬೆಳಕೆ, ಆ ಒಂದು ದೀಪನೆ ಕತ್ಲಾಗ್ಬಿಟ್ರೆ ದೇಹಕ್ಕೆ ಏನೋ ಬೆಳಕಿಡ್ತಾರೆ ಅಂತ ಹೇಳ್ತಾರೆ ಅಲ್ವರ. ಹಾಗಾದ್ರೆ ಏನಪ್ಪಾ ಅಂದ್ರೆ ನಾವು ನೋಡೋಂತ ದೃಷ್ಟಿಕೋನ ಅದರ ಇದೇ ತರ ಬೆಳಕು. ಅದರ ನಾವು ದೇವರ ವಾಕ್ಯದ ದೃಷ್ಟಿಕೋನದಲ್ಲಿ ನೋಡಿದ್ರ, ಲೌಕಿಕವಾಗಿರೋ ದೃಷ್ಟಿಕೋನದಲ್ಲಿ ನೋಡಿದ್ರೆ ನಮ್ಮಲ್ಲಿರೋಂಥ ಒಂದು ಬೆಳಕು ಏನಾಯ್ತದೆ, ಕತ್ಲಾಗ್ಬೇಕು ಅಲ್ವರ. ಅದಕ್ಕೆ ಅದೆಂಥ ದೊಡ್ಡ ಕತ್ಲಪ್ಪ ಯೋಚನೆ ಮಾಡ್ರಿ ಅಂತ ಹೇಳ್ತಾರೆ ಅಲ್ವರ. ಏನ್ರಿ ಕಣ್ಣುಗಳನ್ನ ತೆರೆದವ್ರೆ, ಕುರುಡುತನ ಹೋಗಿದೆ, ಆ ಕುರುಡುತನ ಹೋಗಿದ ಮೇಲೆ ತಿರ್ಗಾ ನಾವು ಕುರುಡುತನೇ ಇರಬೇಕು ಅಂತಂದ್ಬಿಟ್ಟು ನಾವು ವಾಸ ಮಾಡ್ತೀರಿ ಬಾಳ್ತೀರಿ ಅಂತಂದ್ರೆ ನಮ್ಮಂದಿರಂತ ಕುರುಡುತನ ಅದರ ಇನ್ನೆಷ್ಟು ದೊಡ್ಡದಾಗಿರ್ಬೇಕು ಅಂತ ಅಂದ್ರೆ ಲೋಕ ನಾವೇನಾಗಿರ್ಬೇಕು, ಜಯಿಸಲಾಗಿರ್ಬೇಕು. ಅದಕ್ಕೆ ಒಂದು ವಾಕ್ಯ ಇದೆಯಲ್ಲ ಪೇತ್ರದಲ್ಲಿ ಹೇಳ್ತಾರಲ್ಲ, ಸತ್ಯ ಎಲ್ಲ ತಿಳಿದಿದ ಮೇಲೆ ಏನ್ರೀ ಏನ್ರೀ ಲೋಕದ ಮನೆಯಂತಿಗೆ ಸಿಕ್ಕಾಕೊಂಡವರು ಅದು ತಿರುಗಿ ಸೋತು ಹೋದ್ರೆ ಅವ್ರ ಅಂತ್ಯಸ್ಥಿತಿ ಹೆಂಗಿದೆ ಅಂತೆ, ಮೊದ್ಲಿಕ್ಕಿಂತಲ್ಲ ಕೆಟ್ಟದಾಗಿದೆ. ಓದಿಂತೀನಿ 1 ಪೇತ್ರನ 2ನೇ ಅಧ್ಯಾಯನ ನೋಡ್ರಿ. ಒಂದೇ ಪಿತ್ರ 2ನೇ ಅಧ್ಯಾಯನ ಕೊನೆ 5-6 ವಾಕ್ಯಗಳು. ಏನೋ ನೋಡೋಣಪ್ಪ ಇದೆಲ್ಲ ಕಲ್ತಿದ್ದೀರಾ, ಏನೋ ನಮ್ಗೆ ಹೇಳ್ಕೊಡ್ತೀರಾ ನೋಡೋಣ, ಬೈಬಲ್ ತೆಗಿತೀರಾ ಅಂದ್ರೆ ಬೈಬಲ್ ಮುಟ್ಟಲ್ಲ ಅಂತ. 2ನೇ ಪೇತ್ರ 2ನೇ ಅಧ್ಯಾಯ 20ರಿಂದ ಓದಿ, 20ರಿಂದ 22.
ಕರ್ತನು ರಕ್ಷಕನೂ ಆಗಿರುವ ಯೇಸುಕ್ರಿಸ್ತನ ವಿಷಯವಾದ ಜ್ಞಾನ ಹೊಂದಿ ಲೋಕದ ಮಲಿನತ್ವಗಳಿಗೆ ತಪ್ಪಿಸಿಕೊಂಡವರು ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತು ಹೋದರೆ ಅವರ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗಿದೆ.
ನೋಡ್ರ ಏನ್ರಿ ಇವೆಲ್ಲ ಮನೆಯಂತಿಗೆ ಸಿಕ್ಕಿಕೊಂಡವರು ತಪ್ಪಿಸ್ಕೊಂಡವ್ರು ಕಷ್ಟ ಅದ್ರ ತಪ್ಪಿಸ್ಕೊಂಡಿದ್ಮೇಲೆ ಕ್ರಿಸ್ತನ ಒಂದು ಸತ್ಯದ ಪರಿಜ್ಞಾನಕ್ಕೆ ಬಂದವ್ರು, ಬೆಳಕಿಗೆ ಬಂದವ್ರೆ ಇವೆಲ್ಲ ಏನ್ರಿ ಆಗಿದ್ಮೇಲೆ ತಿರ್ಗಾ ಅಪ್ಪಿ ತಪ್ಪಿ ಅದೆಲ್ಲ ಸಿಗ್ಗಾಕೊಂಡು ಸೋತೋಗ್ಬಿಟ್ರೆ, ಸೋತೋಗ್ಬಿಡ್ದು ದೇವ್ರ ಮಕ್ಕಳು. ಹಂಗ್ರೆ ಏನಬೇಕು, ಜಯಿಸ್ಬೇಕು, ಸೋತೋಗ್ದ ರೀತಿಲಿ ಜಯಿಸ್ಬೇಕು ನೋಡಿದ್ದೀನಿ. ಜಯಿಸಿದ್ರೆ ಗುಡ್, ಜಯಿಸಿಲ್ಲ ಏನಾಯ್ತದೆ, ತಿರುಗಿ ಸಿಕ್ಕಾಕೊಂಡು ಸೋತಿ ಹೋದರೆ ಆಮೇಲೆ ಮುಂದಕ್ಕೆ ಹೋದ್ರೆ ಇಷ್ಟ ಅವರ ಅಂತ್ಯಸ್ಥಿತಿ ಮೊದಲಿಗೆ ಚೆನ್ನಾಗಿದೆ ಕೆಟ್ಟದಾಗಿದೆ. ಅಂತ್ಯಸ್ಥಿತಿ ಏನೇನೋ ಏನ್ರಿ ಓಟ ಓಡಿ ಮುಗಿಸಿದ ಮೇಲೆ ಎಲ್ಲ ಏನ್ ದೇವ್ರು ಕಿರೀಟ ಕೊಡ್ತಾ ಇದಾರೋ ಆ ಕಿರೀಟ ಎಲ್ಲ ಏನ್ ಮಾಡ್ಬಿಡ್ತಾರೆ, ಕಳ್ಕೊಂಬಿಡ್ತಾರೆ. ಕಳ್ಕೊಂಬಿಟ್ಟು ಅವ್ರ ಅಂತ್ಯಸ್ಥಿತಿ ಹೆಂಗಿರ್ತದೆ, ಮೊದ್ಲಿಗಿಂತ ಮೋಸ. ಮೊದ್ಲಾರ ಏನ್ರಿ ಸತ್ಯ ಗೀತ ತಿಳಿದ್ರೆ ಇದ್ದಿದ್ರೆ ಲೋಕ್ತಾ ಇದ್ರು ಏನಾಗಿರೋ ಕೃಷ್ಣರಾಜರು ಬಂದಿರೋರು ಇಲ್ಲ, ಅಪ್ಪಿ ತಪ್ಪಿ ಏನಾರ ಎಡು ಗಿಡು ಬಿದ್ದ ಅಂತಂದ್ರೆ ಬೇಕು ಬೇಕು ಅಂತಂದ್ಬಿಟ್ಟು ಪಾಪ ಮಾಡಿ ಸಿಕ್ಕಾಕೊಂಡ್ರೆ ಎಲ್ಲಿಗಪ್ಪ ಹೋಗ್ತಾರೆ ಅಂದ್ರೆ ಎರಡನೇ ಮರಣ. ತಿರ್ಗಾ ಯಾವತ್ತು ಬರಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಪವಿತ್ರ ಆತ್ಮ ಏನ್ ಮಾಡ್ಕೋಬಿಡಿ, ನಂದಿಸ್ಬೇಡಿ. ದೇವ್ರು ನಿಮ್ಗೆ ಆತನ ಒಂದು ಕೃಪಾವರನ ಕೊಟ್ಟು ಬಲಶಕ್ತಿನ ಕೊಟ್ಟು ಕ್ರಿಸ್ತನ ಸ್ವರೂಪದಲ್ಲಿ ಬೆಳೆದಿಕ್ಕೆ ನಿಮ್ಗೆ ಸಹಾಯ ಮಾಡ್ತಾ ಇದ್ರೆ ನಿಮ್ಮಲ್ಲಿ ಬೆಳಿತಾನಂತ ಸ್ವಲ್ಪ ಸ್ವಲ್ಪ ಒಳ್ಳೆ ಗುಣಗಳನ್ನು ಕೂಡ ದಯವಿಟ್ಟು ಸ್ಟಾಪ್ ಮಾಡಬೇಡಿ, ಹಿಂಡರ್ ಮಾಡಬೇಡಿ, ತಡಿಬೇಡಿ ಅಂತೇನ್ ಮಾಡ್ತಾ ಇಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ದೀಪನ ಆರಿಸ್ತಾರೆ ಗೊತ್ತಾ, ಅಂತ ಆರ್ಸಕ್ ಹೋಗ್ಬಿಡಿ, ಪ್ರಜ್ವಲಿಸೋದಿಕ್ಕೆ ಬಿಡ್ರಿ ಅಂತ ಹೇಳ್ತಾರೆ. ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಓದಿದ್ದೀವಿ ಅಷ್ಟೇ.
ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. Ephesians 4:30. ಗ್ರೀವ್ ನಾಟ್ ದ ಹೋಲಿ ಸ್ಪಿರಿಟ್ ಆಫ್ ಗಾಡ್, ವೇರ್ ಬೈ ಈ ಆರ್ ಸೀಲ್ ಅಂಟು ದ ಡೇ ಆಫ್ ರಿಡೆಂಪ್ಷನ್. ಮುದ್ರಿಸುವುದು ಅಂದರೆ ಗುರುತು ಮಾಡುವುದು ಅಥವಾ ವಿಶ್ಲೇಷಿಸುವುದನ್ನು ಸೂಚಿಸುತ್ತದೆ. ಈ ಲೋಕದ ಮಕ್ಕಳನ್ನು ಕೆಲವೊಂದು ಲಕ್ಷಣಗಳಿಂದ ಮತ್ತು ದೇವರ ಮಕ್ಕಳಾದ ನೂತನ ಸೃಷ್ಟಿಗಳನ್ನು ಮತ್ತೊಂದು ಗುರುತಿನಿಂದ ಗುಣ ಲಕ್ಷಣಗಳಿಂದ ಪ್ರತ್ಯೇಕಿಸಬಹುದಾಗಿದೆ. ಒಂದು ವರ್ಗದ ಗುರುತು ಈ ಲೋಕದ ಸ್ಫೂರ್ತಿಯೇ ಆಗಿದ್ದು, ಮನಸ್ಸು, ಪ್ರವೃತ್ತಿ, ಚಿತ್ತ ಮತ್ತೊಂದು ವರ್ಗದಲ್ಲಿ ಮುದ್ರೆ ಅಥವಾ ಪವಿತ್ರಾತ್ಮನ ಗುರುತು ಮನಸ್ಸು ಪ್ರವೃತ್ತಿ ಚಿತ್ತ ದೇವರದುಂಟಾದುದು. ದೇವರಿಗೆ ನಿಜವಾದ ಪ್ರತಿಷ್ಠೆ ಮಾಡಿಕೊಂಡ ಕ್ಷಣದಿಂದ ಕುರುಹು, ಗುರುತು ಮತ್ತು ಮುದ್ರೆಗಳು ಅವರ ಮಾತುಗಳು, ಆಲೋಚನೆಗಳು ಮತ್ತು ನಡತೆಗಳಲ್ಲಿ ಗಮನಿಸಬಹುದು. ನೂತನ ಮನಸ್ಸು ಕೃಪೆಯಲ್ಲಿ, ಜ್ಞಾನದಲ್ಲಿ ಮತ್ತು ಪ್ರೀತಿಯಲ್ಲಿ ಬೆಳೆಯುತ್ತಿರುವಂತೆ ಈ ಗುರುತುಗಳು ಸಹ ಹೆಚ್ಚು ಹೆಚ್ಚು ನಿರ್ದಿಷ್ಟವಾಗಿ ಬೆಳೆಯುತ್ತವೆ. ಬೇರೆ ರೀತಿಯ ಮಾತುಗಳಲ್ಲಿ ಹೇಳುವುದಾದರೆ, ನಾವು ನಮ್ಮ ಮಾನವ ಚಿತ್ತ ಮತ್ತು ಆತ್ಮನನ್ನು ತೊರೆಯುವ ಮತ್ತು ನಮ್ಮ ಎಲ್ಲವುಗಳನ್ನು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡುವ ಅನುಪಾತಕ್ಕೆ ಅನುಗುಣವಾಗಿ ದೇವರ ಆತ್ಮನು ಮನಸ್ಸು ನಮ್ಮ ಮನಸ್ಸು ಅಥವಾ ಆತ್ಮವಾಗಿ ಬಿಡುತ್ತದೆ. ಈ ರೀತಿಯಲ್ಲಿ ಅದೇ ಮನಸ್ಸು ಅಂದರೆ ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿದ್ದಂತಹ ಮನಸ್ಸು ನಮ್ಮಲ್ಲಿ ಸದಾ ಉಳ್ಕೊಳ್ಳುವಂತೆ ಅನುಮತಿಸಲು ನಮಗೆ ಪ್ರಬೋಧಿಸಲಾಗಿದೆ. ಇದು ದೇವರ ಚಿತ್ತವನ್ನು ಮಾತ್ರವೇ ನೆರವೇರಿಸುವ ಮನಸ್ಸು ಅಥವಾ ಪ್ರವೃತ್ತಿಯಾಗಿದೆ. ಆದುದರಿಂದ ನಮ್ಮ ನೂತನ ಮನಸ್ಸು ಅಥವಾ ಆತ್ಮವು ಪವಿತ್ರವಾದುದು ಅಥವಾ ದೇವರಿಂದ ನಿರ್ದೇಶಿಸಲ್ಪಟ್ಟದ್ದು. ನಾವೀಗ ಪರಿಶೀಲಿಸುತ್ತಿರುವ ವಾಕ್ಯ ಭಾಗದಲ್ಲಿ ನಾವು ನಮ್ಮ ಒಡಂಬಡಿಕೆಯಲ್ಲಿ ಉಲ್ಲಂಘಿಸುವ ಯಾವುದನ್ನು ಮಾಡದಿರುವಂತೆ ಅಪೋಸ್ತಲನು ನಮ್ಮನ್ನು ಒತ್ತಾಯಿಸುತ್ತಾನೆ. ನಾವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳಾಗಿ ನಮ್ಮ ನೂತನ ಮನಸ್ಸನ್ನು ದುಃಖಪಡಿಸುವ ಅಥವಾ ನಮ್ಮ ಕರ್ತವ್ಯವನ್ನು ತೊರೆಯುವಂತೆ ನಮ್ಮ ಪ್ರಜ್ಞೆಯನ್ನು ಚುಚ್ಚುವ ಅಥವಾ ಹಾನಿಗೊಳಿಸುವ ಯಾವುದನ್ನು ಮಾಡಬಾರದು. ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ. ಅದು ದೇವ ಮನಸ್ಸಾಗಿ ನಿಮ್ಮಲ್ಲಿದ್ದು ನಿಮ್ಮ ಪುತ್ರತ್ವದ ಮುದ್ರೆಯಾಗಿದೆ. ಥ್ಯಾಂಕ್ ಯು ಬ್ರದರ್.
ಥ್ಯಾಂಕ್ ಯು ಸಿಸ್ಟರ್. ನೋಡ್ರ ಏನ್ ಹೇಳ್ತಾರೆ, ಪವಿತ್ರಾತ್ಮ ನಮ್ಮಲ್ಲಿತ್ತು. ಇದೇನಪ್ಪ ಆಗಿದೆ ಅಂದ್ರೆ, ದೇವರ ಪುತ್ರರಾಗಿದ್ದೀವಿ ನಾವು, ಅದಕ್ಕೆ ಒಂದು ಮುದ್ರೆ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಎಫೆಸ್ಯ 4:30 ಏನ್ ಹೇಳ್ತಾರೆ, ವಿಮೋಚನೆ ದಿನಕ್ಕಾಗಿ ದೇವರು ನಿಮ್ಗೆ ಏನ್ ಮಾಡಿದ್ದಾರೆ, ಅದನ್ನ ನಿಮ್ಮಲ್ಲಿಟ್ಟು ಅದನ್ನ ಮುದ್ರೆ ಹಾಕಿದರೆ. ಇದನ್ನ ಏನ್ ಮಾಡ್ಬಿಡಿ, ದುಃಖಿಸ್ಬೇಡಿ ಅಂತ ಹೇಳ್ತಾರೆ. ಏನಿದೆ ದುಃಖಿಸೋದಕ್ಕೆ, ಪವಿತ್ರಾತ್ಮ ವ್ಯಕ್ತಿನ ವ್ಯಕ್ತಿ ಅಲ್ಲ ಅಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತೆ. ಮತ್ತೆ ಹಂಗೆ ದುಃಖಿಸ್ಬಿಡಿ ಅಂತ ಹೇಳ್ತಾರೆ, ಪವಿತ್ರಾತ್ಮ ದೇವ್ರ ಶಕ್ತಿನ ಹಂಗೆ ದುಃಖಿಸೋದಕ್ಕೆ ಹೆಂಗೆ ಸಾಧ್ಯ ಅಂತಂದ್ರೆ, ನೋಡಿ ನಾವೆಲ್ಲ ಕಾನ್ಸಂಟ್ರೇಷನ್ ಮಾಡ್ಕೊಂಡಿದ ಮೇಲೆ ನಮಗೆಲ್ಲ ಚೆನ್ನಾಗಿ ಗೊತ್ತು. ನಾವು ಓಟ ಓಡ್ತಾ ಇರ್ಬೇಕಾದ್ರೆ ನಮ್ಮ ಎಲ್ಲರಲ್ಲೂ ಒಂದು ಕ್ರಿಸ್ತನ ಸ್ವಾರೂಪ್ಯ ಅಂತ ಒಂದು ಮಾರ್ಕ್ ಏನಾಗ್ಬೇಕು ನಮ್ಮಲ್ಲಿ ಕಾಣಿಸ್ಕೊಳಕ್ಕೆ ಶುರು ಆಗ್ತದೆ. ಯಾವಾಗ ಸತ್ಯಕ್ಕೆ ಬಂದಿದ ಮೇಲೆ ದಿನ ಸತ್ಯದಲ್ಲಿ ಬೆಳೀತಾ ಬೆಳೀತಾ ಸ್ವಲ್ಪ 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 ಏನಾಗ್ತದೆ, ಬದಲಾವಣೆಗಳು ನಮ್ಮಲ್ಲಿ ಕಾಣಿಸ್ಕೊಡೋಕ್ಕೆ ಶುರು ಆಗ್ತದೆ. ಅದೇನಪ್ಪ ಅಂದ್ರೆ, ದಟ್ ಇಸ್ ಅ ಮಾರ್ಕ್ಸ್ ಆಫ್ ಕ್ರೈಸ್ಟ್ ಅಂತ ಹೇಳ್ತಾರೆ. ಅದೆಲ್ಲ ಒಂದೊಂದು ಸೂಚನೆಗಳು, ಓ ಇವ್ರ ಮಾರ್ಗ ನಡೀತಾ ಇದಾರಪ್ಪ, ಇವ್ನ ಬದಲಾವಣೆ ನಡೀತಾ ಇದೆ, ಈ ಬದಲಾವಣೆಗೆ ಕಂಡು ಬರ್ತಾರ. ಅದೇನಪ್ಪ ಅಂದ್ರೆ, ಇವರು ಕ್ರಿಸ್ತನ ಏನ್ರಿ ಶಿಷ್ಯನರು ಅಂತ. ಅದರ ಅಪೊಸ್ತಲ ಕೃತ್ಯಗಳ ಹೋದ್ರೆ 12 ಜನ ಅಪೊಸ್ತಲ ಕ್ರಿಸ್ತನ್ ತೆಗಿದ್ರು. ಆದ್ರೆ ಇವರೆಲ್ಲ ಬಂದ್ಬಿಟ್ಟು ಕ್ರಿಸ್ತನ್ ಸತ್ತೋಗಿದ್ಮೇಲೆ ಇವ್ ಕ್ರಿಸ್ತನ ಶಿಷ್ಯನ್ ಅಂತ ಹೆಂಗಪ್ಪ ನಡ್ಕೊಂಡ್ರು, ಹೆಂಗ್ ಸರಿ ಹೆಂಗ್ ಗುರ್ತಿಟ್ಕೊಂಡ್ರು ಅಂತ. ಅದ್ರ ಸತ್ಯವೇದಲ್ಲಿ ಹೋದ್ರೆ ಅಲ್ಲಿ ಅವ್ರು ಮಾಡೋಂತ ರೀತಿ ಅಂತೆ. ನೋಡಿ ಹೋದ ನಾವು ಅಕ್ಕಿ ಅಪೊಸ್ತಲ ಕೃತ್ಯಗಳು ತೆಗಿರಿ. ಅಪೊಸ್ತಲ ಕೃತ್ಯಗಳಲ್ಲಿ ಫೋರ್ತ್ ಚಾಪ್ಟರ್ ವರ್ಸ್ 13, ಅಪೊಸ್ತಲರು 4:13.
ಪೇತ್ರ ಯೋಹಾನರು ಧೈರ್ಯದಿಂದ ಮಾತಾಡುವುದನ್ನು ಆ ಸಭಿಕರು ನೋಡಿ ಅವರು ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣರೆಂದು ತಿಳಿದು ಆಶ್ಚರ್ಯಪಟ್ಟರು.
ನೋಡ್ರ ನೋಡಿ ಆಮೇಲೆ ನೆಕ್ಸ್ಟ್.
ಇವರು ಯೇಸುವಿನ ಸಂಗಡ ಇದ್ದವರೆಂದು ಗುರುತು ಹಿಡಿದರು ಮತ್ತು
ನೋಡ್ರ ಏನಪ್ಪ, ಇವ್ರು ಯೇಸುವಿನ ಸಂಗಡ ಇದ್ದವರು, ವಿದ್ಯಾಭ್ಯಾಸ ಬರ್ದಿರೋರು ಅಂತ ಹೆಂಗಪ್ಪ ಕಂಡು ಹಿಡ್ಕೊಡ್ರು ಅಂದ್ರೆ, ಧೈರ್ಯದಿಂದ ಮಾತಾಡೋದ್ ನೋಡಿ. ಯೇಸು ಹೆಂಗಿದ್ರ ಹಿಂಗೆ ಧೈರ್ಯದಿಂದ ಮಾತಾಡೋರು ಅಂತೀರಿ, ಅಧಿಕಾರದಿಂದ ಮಾತಾಡೋರು, ಯಾವುದೇ ರೀತಿ ಸಂದೇಹ ಬರ್ತಾ ಇರಲ್ಲ. ಇದು ಒಂದು ಎಕ್ಸಾಂಪಲ್ ಹೇಳಿದ್ನು, ಏನು ಟ್ರೇಡ್ ಮಾರ್ಕ್ ಮಾರ್ಕ್ ಆಫ್ ಎ ಕ್ರಿಶ್ಚಿಯನ್ ಅಂತ. ಈ ರೀತಿ ಒಬ್ಬೊಬ್ಬರಲ್ಲಿ ದೇವರು ಪವಿತ್ರಾತ್ಮ ಬಂದವಾಗ ಕಾನ್ಸಂಟ್ರೇಷನ್ ಮಾಡ್ಕೊಂಡಾಗ ಒಬ್ಬೊಬ್ಬರಲ್ಲಿ ಕೆಲವೊಂದು ಬದಲಾವಣೆಗೆ ಬರೋಕೆ ಶುರು ಆಗ್ತದೆ. ಇವೆಲ್ಲ ಒಂದು ಮಾರ್ಕ್ ಇದ್ದಂಗೆ. ಅದರ ಏನಪ್ಪ ಅಂದ್ರೆ ಸಿಗ್ನಿಫಿಕೆನ್ಸ್ ಆಫ್ ದ ಮಾರ್ಕ್ ಏನಂದ್ರೆ, ನಾವು ಓಟದಲ್ಲಿ ಆಗ್ತಾ ಇದ್ದೀವಿ, ಓಟ ಓಡ್ತಾ ಇದ್ದೀರಿ ಅಂತ ಒಂದು ಸೂಚನೆ ರೀ. ಇವಾಗ ಇದು ನಮ್ಮಲ್ಲಿ ಬರ್ತಾ 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 ಏನ್ ಮಾಡಕ್ ಹೋಗ್ಬಾರ್ದು, ಇದನ್ನ ಏನ್ರಿ ಕಂಟ್ರೋಲ್ ಮಾಡೋದಾಗ್ಲಿ, ಇದನ್ನ ದಬಾಯಿಸೋದಾಗ್ಲಿ, ಇದು ಬೆಳೆದ ರೀತಿಲಿ ತಡೆಗಟ್ಟೋದಕ್ಕೆ ಮಾಡಕ್ ಹೋಗ್ಬಾರ್ದು ಮಾಡಕ್ ಹೋಗ್ಬಾರ್ದು. ಇವ್ರು ನೋಡ್ರಿ, ಇವಾಗ ಅಪೋಸ್ಟಲ್ಸ್ ಅಲ್ಲಿ ಧೈರ್ಯದಿಂದ ಮಾತಾಡಿದ್ರು, ಎಲ್ಲ ಜನಗಳು ಬರ್ತಾರೆ, ಕ್ವಶನ್ಸ್ ಕೇಳ್ತಾರೆ, ಅದರ ಆಮೇಲೆ ಏನ್ ಮಾಡ್ತಾರೆ, ಎಲ್ಲ ಎಲ್ಲ ಮುಖ್ಯದ ಅಧಿಕಾರಿಗಳೆಲ್ಲ ಸೇರ್ಬಿಟ್ಟು, ಉದ್ಯೋಗರೆಲ್ಲ ಸೇರ್ಬಿಟ್ಟು ಏನ್ರಿ ಅವ್ರಿಗೆ ಬಹಿಷ್ಕಾರ ಆಗ್ತಾರೆ. ಅವ್ರು ಒಂದೇ ಮಾತು ಹೇಳ್ತಾರೆ, ನಾವು ಯಾರ ಮಾತನ್ನು ಕೇಳಬೇಕು, ನಿಮಗೆ ವಿದ್ಯರಾಗ್ಬೇಕಾ ದೇವ್ರಿಗೆ ವಿದ್ಯರಾಗ್ಬೇಕಾ, ಏನ್ ಮಾಡ್ಬೇಕು ಹೇಳ್ರಿ ಅಂತ ಅಲ್ವರ. ಸೊ ಆ ತರ ಅವರು ಮನುಷ್ಯನ ಭಯ ಪಟ್ಬಿಟ್ಟು ದೇವ್ರನ್ನ ಕೊಟ್ಟಂತ ಕೆಲಸಗಳನ್ನ ಮಾಡದೆ ಬಿಟ್ಬಿಟ್ಟಿದ್ರೆ ಏನಾಗಿರೋದು, ಏನಾಗಿರುತ್ತೆ, ದೇವರು ತನ್ನ ಕೊಟ್ಟಂತ ಪವಿತ್ರ ಆತ್ಮ ನಂದಿಸ್ದಂತೆ ಆಗಿರೋದು, ಅದನ್ನ ಹಿಂಡರ್ ಮಾಡ್ದಂತೆ ಆಗಿರೋದು, ತಡೆಗಟ್ಟ ರೀತಿಲಿ ಆಗಿರೋದು, ಆ ಬೆಳವಣಿಗೆನ ಮಾಡಿದ ರೀತಿಲಿ ಬಿಟ್ಬಿಟ್ಟಿದ್ರೆ ಏನಾಗಿರೋದು, ಅದನ್ನ ದುಃಖಿಸಂತ ರೀತಿಲಿ ಆಗಿರೋದು. ಇದನ್ನೇ ಅಪೋಸ್ಟಲ್ ಪೌಲ್ ಏನ್ ಹೇಳೋದು, ಇದನ್ನ ಒಂದು ಎಕ್ಸಾಂಪಲ್, ಒಂದು ಬೋಧನೆ ಮಾಡೋಂಥ ರೀತಿಲಿ ಇದೇ ತರ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಎಲ್ಲಾರ್ಗು ಬೋಧನೆ ಮಾಡೋಂಥ ಅವಕಾಶಗಳಿರಲ್ಲ, ಅರೆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಮಾಡ್ಕೊಳಕ್ಕೆ ಅವಕಾಶಗಳು ಬಂದಾವಾಗ ಆ ಅವಕಾಶಗಳನ್ನ ಕಳ್ಕೊಂಡು ನಮ್ಮ ಮನಸ್ಸಾಕ್ಷಿ ವಿರುದ್ಧವಾಗಿ ನಾವೇನೋ ಕೆಲಸಗಳನ್ನ ಮಾಡಿ ನಮಗೆ ನಾವೇ ದುಃಖನ ತುಂಬಿಸ್ಕೊಂಡಾವಾಗ ನಮಗೆ ತುಂಬಾ ಬೇಜಾರದಾವಾಗ ಏನಪ್ಪ ಮೀನಿಂಗ್ ಅಂದ್ರೆ, ನಾವು ದೇಹ ಚಿತ್ತಕ್ಕೆ ಅನುಸಾರವಾಗಿ ಏನ್ ಮಾಡಿಲ್ಲ, ನಡ್ಕೊಂಡಿಲ್ಲ ದೇವ ಚಿತ್ತಕ್ಕೆ ವಿರುದ್ಧವಾಗಿ ಏನ್ ಮಾಡಿದೀವಿ ನಾವು ನಡ್ಕೊಂಡಿದ್ದೀರಿ, ಅದರಿಂದ ನಮ್ಗೇನಾಗಿದ್ರು ಒಂದು ತುಂಬಾ ದುಃಖ ಆಗ್ತಾರೆ ಗೊತ್ತಾ. ಅದನ್ನ ಮಾಡ್ಕೊಂಬೇಡಿ, ಆ ಅನುಭವಕ್ಕೆ ನೀವು ಹೋಗ್ಬೇಡಿ ಅಲ್ದರ, ಯಾಕಂದ್ರೆ ಇದು ದೇವ್ರು ನಿಮ್ಗೆ ಏನ್ ಮಾಡ್ರೆ ಮುದ್ರೆ ಹಾಕಿದಾರಪ್ಪ, ವಿಮೋಚನೆ ಆಗೋ ತನಕ ಇದು ದೇವ್ರು ನಿಮ್ಮಲ್ಲಿ ಬಿಟ್ಟವ್ರೆ, ನಿಮ್ಗೆ ಎಚ್ಚರಿಕೆ ಮಾಡೋದಕ್ಕೆ, ನಿಮ್ಗೆ ಕರೆಕ್ಷನ್ ಮಾಡೋದಕ್ಕೆ, ನಿಮ್ಗೆ ಬೆಳೆದಿಕ್ಕೆ ಎಲ್ಲಾ ರೀತಿಯಲ್ಲಿ ಮಾಡೋ ದೇವ್ರು ನಿಮ್ಗೆ ಅದನ್ನ ಕೊಟ್ಟವ್ರೆ ಅಂತ ಎಲ್ಲರಿಗೆ ನೋಡ್ಬೇಕಾದ್ರೆ ದುಃಖಿಸ್ಬೇಡಿ ಅಂತ ಏನ್ ಮಾಡೋದು ಹೇಳೋದು ಅದರ ಅರ್ಥ ಆಯ್ತಾ. ಹಂಗಾರೆ ಏನಂದ್ರೆ ನಮ್ಮ ಒಂದು ಮಾತು ನಡವಳಿಕೆ ಅಥವಾ ಒಂದು ಕ್ರಿಯೆಗಳ ಮುಖಾಂತರ ನೋಡೋಂಥದ್ದು ಮುಖಾಂತರ ಇದು ಯಾವ್ದಾರ ಒಂದು ಸಹೋದರ ಸಹೋದರಿಗಳಿಗೆ ತೊಂದರೆ ಆಗೋ ರೀತಿಯಲ್ಲಿ ಇದ್ದಿ, ಇದು ನಮ್ಮ ದೇವರಿಗೆ ಒಂದು ಕೆಟ್ಟ ಹೆಸರು ತರ ತರ ಇತ್ತು ಅಂತಂದ್ರೆ, ಇವೆಲ್ಲ ಕೆಲಸಗಳು ನಾವೇನ್ ಮಾಡಿದಂಗೆ ಪವಿತ್ರಾತ್ಮಕ್ಕೆ ದುಃಖಿಸ್ತಂತೆ ಆದಂತ ಲೆಕ್ಕ. ಆದಷ್ಟು ಇವೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಎಲ್ಲ ಬಿಟ್ಬಿಟ್ಟು ಒಳ್ಳೆ ಶುದ್ಧವಾದ ಮನಸ್ಸಾಕ್ಷಿ ಇರುತ್ತೆ ಮಾಡಕ್ ನಾವು ಆದಷ್ಟು ಪ್ರಯತ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್
ನಾನು
ಓದಿ
ತಿನ್ಬೇಕು.
ಓದ್ತೀರಾ? ಓದಮ್ಮ ಅಮೃತ.
ಸತ್ಯದ ಆತ್ಮನು, ದಿ ಸ್ಪಿರಿಟ್ ಆಫ್ ದ ಟ್ರೂತ್. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯಗಳಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಯೋಹಾನ 16:13. ಈ ಪ್ರಸ್ತಾಪದ ವಾಕ್ಯ ಭಾಗವನ್ನು ನಾವೀಗಾಗಲೇ 8ನೇ ಅಧ್ಯಾಯದಲ್ಲಿ ಪರಿಗಣಿಸಿದ್ದೇವೆ. ಆದರೆ ಕೆಲವೊಂದು ಹೆಚ್ಚುವರಿ ಲಕ್ಷಣಗಳನ್ನು ನಾವಿಲ್ಲಿ ಪರಿಗಣಿಸಬೇಕಾಗಿದೆ. ಶಿಷ್ಯರುಗಳು ಯಹೂದ್ಯರು ಸ್ವಾಭಾವಿಕ ಮಂದಿಯೂ ಆಗಿದ್ದ ಅವರು ಎಲ್ಲಾ ಸಂಗತಿಗಳನ್ನು ಪ್ರಾಪಂಚಿಕ ದೃಷ್ಟಿಕೋನದಲ್ಲೇ ನೋಡುವವರಾಗಿದ್ದರು ಮತ್ತು ಮಾನವ ವಿಮೋಚನೆಯೊಂದನ್ನು ಮತ್ತು ಪತನಗೊಂಡವರ ಕೈಯಲ್ಲಿ ಭೂಲೋಕದ ರಾಜ್ಯವೊಂದನ್ನು ನಿರೀಕ್ಷಿಸುವವರಾಗಿದ್ದರು. ನಮ್ಮ ಕರ್ತನು ಅವರೊಂದಿಗೆ ಪರಲೋಕ ರಾಜ್ಯದ ಬಗ್ಗೆ ಮಾತಾಡುವವನಾಗಿದ್ದಾನೆ. ಆದರೆ ಇದುವರೆಗೆ ಆತನು ತಾನು ಸಾಯಲೇಬೇಕಾಗಿದೆ. ಅವರನ್ನು ಬಿಟ್ಟು ಬಹುದೂರವಾದ ದೇಶವೊಂದಕ್ಕೆ ಹೋಗಿ ರಾಜ್ಯವೊಂದರ ಅಧಿಕಾರವನ್ನು ಪಡಕೊಳ್ಳಲು ಹೋಗಬೇಕಾಗಿದೆ. ಲೂಕ 19:12 ನೋಡಿರಿ. ಮತ್ತು ಅಲ್ಲಿಂದ ಹಿಂತಿರುಗಿ ಬಂದು ಇಲ್ಲಿ ತನ್ನ ರಾಜ್ಯವೊಂದನ್ನು ಸ್ಥಾಪಿಸಿ ಅದರಲ್ಲಿ ತನ್ನೊಂದಿಗೆ ನಿಷ್ಠಾವಂತರನ್ನು ಸಹ ಆ ರಾಜ್ಯದ ಜೊತೆಗೆ ವಾರಸುದಾರರುಗಳಾಗಿ ಮಹಿಮೆ ಪಡಿಸಲಿರುವುದಾಗಿ ಅವರಿಗೆ ವಿವರಿಸಿ ಹೇಳಿರುವುದಿಲ್ಲ. ಆತನು ಈ ಪ್ರಕಟಣೆಯಿಂದ ನಿರಾಶೆಗೊಂಡ ಅವರನ್ನು ಸಮಾಧಾನಪಡಿಸುವವನಾಗಿ ಆತನು ಅವರಿಗೆ ತಾನು ಅವರನ್ನು ಒಬ್ಬಂಟಿಯರನ್ನಾಗಿ ಬಿಡುವುದಿಲ್ಲ. ಆದರೆ ತಂದೆಯು ತನ್ನನ್ನು ಇಲ್ಲಿಗೆ ಒಂದು ಕಾರ್ಯ ಮಾಡುವುದಕ್ಕಾಗಿ ಕಳುಹಿಸಿದಂತೆಯೇ ತನ್ನ ಗೈರು ಹಾಜರಿಯಲ್ಲಿ ತಂದೆಯು ಅವರಿಗೆ ಸಮಾಧಾನವನ್ನುಂಟು ಮಾಡುವ ಸಹಾಯಕನೊಬ್ಬನನ್ನು ಆತನ ಹೆಸರಿನಲ್ಲಿ ಅಥವಾ ಆ ಕಾಲಕ್ಕೆ ಆತನ ಪ್ರತಿನಿಧಿಯಾಗಿ ಅವರ ಬಳಿಗೆ ಕಳುಹಿಸಿಕೊಡುತ್ತಾನೆಂಬ ಭರವಸೆಯನ್ನು ನೀಡುವವನಾಗಿದ್ದಾನೆ. ಬರಲಿರುವ ಸಮಾಧಾನ ಪಡಿಸುವವನು ಪವಿತ್ರಾತ್ಮನು, ಮತ್ತೊಬ್ಬ ಮೆಸ್ಸಿಯನು ಅಥವಾ ಬೇರೊಬ್ಬ ಬೋಧಕನು ಎಂಬ ಕಲ್ಪನೆಯು ಅವರಲ್ಲಿ ಉಂಟಾಗದಂತೆ ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಎಂಬ ಮಾತುಗಳನ್ನು ಹೇಳುವವನಾಗಿದ್ದಾನೆ. ಆತನು ಸ್ವತಂತ್ರವಾಗಿಯಾಗಲಿ ಅವರು ಈಗಾಗಲೇ ಹೊಂದಿಕೊಂಡಿರುವ ಆತನ ಬೋಧನೆಗಳಲ್ಲಿ ಸಾಮರಸ್ಯವಿಲ್ಲದಂತೆಯಾಗಲಿ ಮಾತನಾಡುವುದಿಲ್ಲ. ಆದರೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಥ್ಯಾಂಕ್ ಯು ಬ್ರದರ್.
ಥ್ಯಾಂಕ್ ಯು ಸರ್. ನೋಡ್ರ, ಅದಕ್ಕೆ ಸತ್ಯದ ಆತ್ಮ ಯೋಹಾನ 16:13 ಹೇಳ್ತಾರೆ, ದೇವರ ಪವಿತ್ರಾತ್ಮ ಬಂದರೆ ಫಸ್ಟ್ ಮಾಡೋದ ಕೆಲಸ ಏನಪ್ಪ, ನಿಮ್ಮ ಸಕಲ ಸತ್ಯಕ್ಕೆ ನಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಅದರ ಇದನ್ನು ಆಲ್ರೆಡಿ ನಾವು ಏನು ಮಾಡಿದರೆ, ಇದಕ್ಕಿಂತ ಮುಂಚೆ ತ್ರೈಕತ್ವ ಅಂತ ಉಪದೇಶ ಅಂತ ನಾವು ಓದಲ್ಲ, ಪೇಜ್ 170ಯಲ್ಲಿ ಆಡಿ ನಾವು ಏನು ಮಾಡಿದ್ದೀರಿ, ಅದನ್ನು ಓದಿದ್ರಿ ಅದರ ಒಂದು ಒಂದು 3-4 ತಿಂಗಳ ಮುಂಚೆ ಅಲ್ವರ. ಅದರಿಂದ ಇಲ್ಲಿ ಯೇಸು ಕ್ರಿಸ್ತ ಯಾಕೆ ಶಿಷ್ಯನ್ಸ್ಗಳು ಬಂದಿದ್ದಾರೆ ಹೇಳ್ತಾರೆ, ನಾನು ಹೋಗಿದ್ಮೇಲೆ ಸತ್ಯದ ಆತ್ಮ ಕಳಿಸ್ಕೊಡ್ತೀನಿ, ಆ ಸತ್ಯದ ಆತ್ಮ ನಿಮ್ಮ ಸಕಲ ಸತ್ಯಕ್ಕೆ ಯಾಕೆ ನಡ್ಕೊಂಡು ಹೋಗ್ತಾ ಅಂತ ಯಾಕೆ ಹೇಳಬೇಕು ಅಂತಂದರೆ, ಆ ಶಿಷ್ಯನ್ಗಳಿಗಿನ್ನ ಪವಿತ್ರಾತ್ಮ ಏನಾಗಿಲ್ಲ, ದೇವರು ಇನ್ನ ದಯಪಾಲಿಸ ಇರಲಿಲ್ಲ. ಅದರಿಂದ ದೇವರು ಎಷ್ಟೋ ಅಗಾಧ ವಿಚಾರಗಳು, ದೇವ್ರ ಯೋಜನೆ ಅಂತ ಎಷ್ಟೋ ಆಳವಾಗಿರುವಂಥ ವಿಚಾರಗಳು ಅವ್ರಿಗೆ ಏನಾಗಿಲ್ಲ, ಇನ್ನೂ ಅರ್ಥ ಆಗಿಲ್ಲ ರೀ. ಅಂದ್ರೆ ಕೆಲವೊಂದು ವಿಚಾರಗಳನ್ನ ಅರ್ಧಂಬರ್ಧ ಏನು ಮಾಡಿದ್ರು ತಿಳ್ಕೊಂಡಿದ್ರು, ಯಾಕಂದ್ರೆ ಅವರು ಅವ್ರಿಗೆ ಜ್ಞಾನಕ್ಕೆ ಅಷ್ಟೇ ಇಟ್ಟಿಗ್ತಾ ಇದ್ದಿದ್ದು, ಅಷ್ಟನ್ನು ಮಾತ್ರ ಏನು ಮಾಡೋಕ್ಕಾಗ್ತಾ ಇತ್ತು, ಅದು ಜೀರ್ಣ ಮಾಡ್ಕೊಳಕ್ಕಾಗ್ತಾ ಇತ್ತು. ಅದ್ರ ಅದೇ ಒಂದು ಎಕ್ಸಾಂಪಲ್ ಕೊಡ್ತಾರೆ, ಏನಪ್ಪಾ ಒಂದು ಎಕ್ಸಾಂಪಲ್ ಅಂತಂದರೆ, ಎಲ್ಲ ಯಹೂದ್ಯರ ಥರನೇ ಶಿಷ್ಯನ್ರುಗಳು ಕೂಡ ಏನಪ್ಪಾ ಇದ್ರು ನೋಡಿದ್ರೆ, ಯೇಸು ಕ್ರಿಸ್ತ ಬರ್ತಾರೆ, ಮನೆ ಮಸಿಹಾ ಬರ್ತಾರೆ, ರೋಮ್ ರಾಜ್ಯದ ಆಡಳಿತನ ಏನು ಮಾಡ್ತಾರೆ, ಅದನ್ನ ನಾಶ ಮಾಡಾಕ್ತಾರೆ, ತನ್ನ ರಾಜ್ಯವನ್ನು ಭೂಲೋಕದಲ್ಲಿ ಏನು ಮಾಡ್ತಾರೆ, ಅವರು ಸ್ಥಾಪನೆ ಮಾಡ್ತಾರೆ. ಅವಾಗ ಎಲ್ಲ ಮನುಷ್ಯರು ಚೆನ್ನಾಗಿರ್ಬೋದು, ಇಸ್ರೇಲೇ ದೇವರು ಆದುಕೊಂಡಂಥ ರಾಜ್ಯವಾಗಿರ್ತಾರೆ, ಆ ರಾಜ್ಯ ಮುಖಾಂತರ ಲೋಕದಂತ ಎಲ್ಲ ರಾಜ್ಯಗಳು ಏನಾಗ್ತದೆ, ಆಶೀರ್ವಾದ ಬರ್ತದೆ. ಅವಾಗ ಸಿಂಹ ಏನು ಮಾಡ್ತಾರೆ, ಹುಲ್ಲನ್ನು ತಿಂತದೆ, ಎಲ್ಲ ಒಂದು ಯುದ್ಧಾಭ್ಯಾಸಗಳು ನಿಂತೋಗ್ತವೆ, ಎಲ್ಲ ಕಾಯಿಲೆಗಳಿರಲ್ಲ, ಏನ್ರಿ ಸಮೃದ್ಧಿ ಆಗಿರ್ಬೋದು, ಸಂತೋಷವಾಗಿರ್ಬೋದು ಅಂತ ಇದೇ ಥರನೇ ಇದ್ದದ್ದು ಅದು ತಿಳ್ಕೊಂಡಿದ್ದು ಆ್ಯಕ್ಚುಲಿ. ಅದರ ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಏನೆಲ್ಲ ವಿಚಾರಗಳು ಆಗ್ತಾರೆ, ಆಡಿ ಮೊದಲನೇ ಬರುವಿಕೆಯಲ್ಲಿ ಆಗ್ತಾರೆ ಅಂತ ಎಲ್ಲ ಇದ್ರು ನೋಡ್ತಾ ಇದ್ದು. ಆದರೆ ಅವ್ರಿಗೆ ಸತ್ಯ ಗೊತ್ತಿರಲಿಲ್ಲ. ಏನು ಸತ್ಯ, ಯೇಸು ಕ್ರಿಸ್ತು ಫಸ್ಟ್ ಮೊದಲನೇ ಬರುವಿಕೆಯಲ್ಲಿ ಬಂದು ಶಿಲುಬೆ ಮೇಲೆ ತನ್ನ ಪ್ರಾಣನ ಕೊಟ್ಟು ಅವ್ರು ಸಾಯ್ಬೇಕಾಗಿತ್ತು. ಅದಾಗಿದ ನಂತರನೇ ಏನ್ರಿ ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಸಭೆಯೆಲ್ಲ ಕಂಪ್ಲೀಟ್ ಆಯ್ಮೇಲೆ ಸಭೆ ಜೊತೆಗೇನೆ ಈ ಭೂಲೋಕದಲ್ಲಿ ಕಣ್ಣಕ್ಕೆ ಕಾಣುವಂಥ ರೀತಿಯಲ್ಲಿ ರಾಜ್ಯ ಸ್ಥಾಪನೆ ಮಾಡೋದು, ಅದಕ್ಕಿಂತ ಮುಂಚೆ ಕಣ್ಣಕ್ಕೆ ಕಾಣದ ರೀತಿಯಲ್ಲಿ ರಾಜ್ಯನ ಸ್ಥಾಪನೆ ಮಾಡಿ ಸಿದ್ಧತೆಗಳು ಮಾಡ್ತಾ ಇರ್ತಾರೆ. ಇದು ಶಿಷ್ಯನಗಳು ಗೊತ್ತಿತ್ತ ಅಂದರೆ ಗೊತ್ತಿರಲ್ಲ ರೀ. ಅದರ ಅದೇಗೆ ಅಂತಂದರೆ, ಯೇಸು ಕ್ರಿಸ್ತ ಒಂದು ಸಾಮ್ಯ ಹೇಳ್ತಾರಲ್ಲ, ಒಂದಾನೊಂದು ಮನುಷ್ಯ ಅಂದರೆ ರಾಜ್ಯವನ್ನು ಪಡ್ಕೊಂಡವನಾಗಿ ದೂರ ದೇಶಕ್ಕೆ ಹೊರಟು ಬಂದ, ದೂರ ದೇಶನೇ ಬರಬೇಕಾದ್ರೆ ರಾಜ್ಯವನ್ನು ಪಡ್ಕೊಂಡು ಹಿಂತಿರುಗಿ ಬರಬೇಕಾದ್ರೆ ಅಂತ ನಾವು ವಾಕ್ಯ ಏನು ಮಾಡ್ತೀವಿ ಗೊತ್ತಿಲ್ಲ, ಲೂಕನ 17:19 ಬರ್ತಾರೆ. ಅದರ ಒಬ್ಬನೊಬ್ಬ ಮನುಷ್ಯ ರಾಜ್ಯವನ್ನು ಪಡ್ಕೊಂಡು ಹಿಂತಿರುಗಿ ಬರಬೇಕು ಅಂತ ದೂರ ದೇಶಕ್ಕೆ ಹೊರಟ ಅಂತ ನೋಡ್ತಾರೆ. ಇದು ಕಾನ್ಸೆಪ್ಟ್ ಏನಪ್ಪ ಅಂದರೆ, ನೋಡ್ರಿ ಆ ಕಾಲದಲ್ಲಿ ಈ ರೋಮಲ್ಲಿ ಯಾವ್ದಾರ ಪ್ರಾಂತ್ಯಗಳಲ್ಲಿ ಆಳ್ವಿಕೆ ಮಾಡಬೇಕು ಅಂದರೆ, ರೋಮಲ್ಲಿರೋಂಥ ಚಕ್ರಾಧಿಪತಿ ಸೀಸರ್ ಹತ್ರ ಹೋಗ್ಬಿಟ್ಟು ಅವ್ನು ಪರ್ಮಿಷನ್ ಇಸ್ಕೊಂಡ್ಬಿಡ್ಬೇಕು, ಈ ಪ್ರಾಂತ್ಯಗಳನ್ನ ಆಡಳಿತ ಮಾಡ್ತೀನಿ ಅಂತ ಅವ್ನು ಕೊಟ್ಟರೆ ಮತ್ತೆ ಆಡಳಿತ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ದೂರ ದೇಶಕ್ಕೋಗಿ ಅಧಿಕಾರನ ತಗೊಂಡು ತಿರ್ಗಿ ಹಿಂದಿಗೆ ಬಂದು ಅವನು ಆಡಳಿತ ಮಾಡ್ಬೇಕಾಯ್ತು. ಅದಕ್ಕೆ ಏನ್ರಿ ಪಿಲಾತ್ ಏನು ಮಾಡ್ತಾನೆ, ಹೋಗಿ ಪರ್ಮಿಷನ್ ಇಸ್ಕೊಂಬರ್ತಾನೆ. ಎರಡು ಅವನಿಗೆ ಸಪ್ರೇಟ್ ಪ್ರಾಂತ್ಯ, ಪಿಲಾತು ಎರಡು ಇಬ್ರಿಗೆ ಒಂದೇ ಕೊಟ್ಟಿರಲಿಲ್ಲ ರೀ, ಇಬ್ಬರು ಬೇರೆ ಬೇರೆ ಜಾಗ ಇತ್ತು ಅಂದ್ರ. ಇದನ್ನ ಕ್ರೈಸ್ಟ್ ಎಕ್ಸಾಂಪಲ್ ಹೇಳ್ತಾರೆ, ಇದೇ ಪ್ರಕಾರ ಮನುಷ್ಯ ಕುಮಾರನು ಫಸ್ಟ್ ದೂರ ದೇಶಕ್ಕೆ ಹೋಗಿ ಪರಲೋಕಕ್ಕೆ ಹೋಗಿ ದೇವ್ರ ಹತ್ರ ರಾಜ್ಯನ ತಗೊಂಡು ತಿರುಗಿ ಮಾಡ್ಬೇಕು ಭೂಲೋಕಕ್ಕೆ ಬಂದು ಆಮೇಲೆ ದೇವ್ರ ರೆಪ್ರೆಸೆಂಟೇಟಿವ್ ಆಗಿ ಭೂಲೋಕದಲ್ಲಿ ರಾಜ್ಯವನ್ನು ಸ್ಥಾಪನೆ ಮಾಡಬೇಕು. ಈ ಸತ್ಯ ಅವ್ರಿಗೆ ಗೊತ್ತಿತ್ತಾ ಅಂದರೆ, ಈ ಸತ್ಯ ಅವ್ರಿಗೆ ಏನಾಗಿಲ್ಲ, ಅವ್ರಿಗೆ ಗೊತ್ತಿರಲಿಲ್ಲ ರೀ. ಅದೇ ರೀತಿ ಎಷ್ಟೋ ಸತ್ಯಾರ್ಥಗಳು ಏನಾಗಿದೆ ಅದು ಅಂದರೆ ಸತ್ಯವೇದಲ್ಲಿದೆ, ಇದನ್ನು ಬಂದ್ಬಿಟ್ಟು ಸೂಕ್ತವಾದಂಥ ಟೈಮಲ್ಲಿ ದೇವರು ತನ್ನ ಪವಿತ್ರಾತ್ಮನ ಮುಖಾಂತರ ಏನ್ ಮಾಡ್ತಾರೆ ಅಂತ ಅದನ್ನ ಪ್ರಕಟಿಸ್ತಾರಂತೆ ಅಂತ ಏನ್ ಮಾಡೋದಲ್ಲಿ ಅಲ್ಲಿ ಹೇಳೋದು ಅಂದ್ರೆ ಅದಕ್ಕೆ ನೋಡ್ಬೇಕಾರೆ ಅವನು ತನ್ನಷ್ಟಕ್ಕೆ ತಾನೇ ಮಾತಾಡೋದಿಲ್ಲ ಅನ್ನೇ ಮೀನಿಂಗ್ ಅಂದ್ರೆ ದೇವರು ಅವ್ರು ಏನ್ ತಿಳಿಯಪಡಿಸ್ತಾರೋ ಅದನ್ನೇ ಮಾತಾಡ್ತಾರೆ ಅಂತಂದ್ರೆ ಏನಪ್ಪ ಮೀನಿಂಗು ದೇವ್ರ ಯೋಜನೆ ತಕ್ಕಂತಾನೆ ದೇವರು ಆ ಜ್ಞಾನ ಆ ಬುದ್ಧಿ ಆ ತಿಳುವಳಿಕೆ ಅದನ್ನ ಏನ್ ಮಾಡೋದು ನಮ್ಗೆ ನಮ್ಗೆ ದಯಪಾಲಿಸೋದು ಅಂದ್ರೆ ದೇವ್ರು ಏನ್ ಬೇಕೋ ನಮ್ಗೆ ಕೊಟ್ಬಿಡ್ತಾರ ಅಂದ್ರೆ ಏನ್ರಿ ಏನೋ ಆತನ ಯೋಜನೆಯಲ್ಲಿ ಇದೆಯೋ ಆ ಯೋಜನೆ ತಕ್ಕಂತಾನೆ ದೇವ್ರು ನಮ್ಗೆ ಏನ್ ಮಾಡೋದು ಜ್ಞಾನ ಬುದ್ಧಿ ತಿಳುವಳಿಕೆ ಏನ್ ಮಾಡೋದು ನಮ್ಗೆ ನಮ್ಗೆ ಕೊಡೋದು ಅದ್ರ ಅದು ಬಿಟ್ಟು ಏನ್ ಮಾಡೋಕ್ಕೋ ಬೇರೆ ಏನೋ ನಮ್ಗೆ ದಯಪಾಲಿಸ್ಲಿಕ್ಕಲ್ಲ ಈ ಸತ್ಯಾರ್ಥಗಳನ್ನ ಏನ್ರಿ ಅಪೋಸ್ತಲ ಯಾವಾಗ ಪವಿತ್ರ ಒಂದೊಂದಿಗೆ ನಿಧಾನವಾಗಿ ತಿಳ್ಕೊಂಡ್ರೋ ಇದೇ ರೀತಿ ಯಾವ ಮಕ್ಕಳು ಕಾನ್ಸಿಕ್ರೇಷನ್ ಮಾಡ್ಕೊತಾರೋ ಅದು ಕಾನ್ಸಿಕ್ರೇಷನ್ ಮಾಡ್ಕೊಂಡಿದ್ಮೇಲೆ ಸತ್ಯಾರ್ಥಗಳನ್ನ ನಿಧಾನವಾಗಿ ಅವರು ತಿಳಿಸಿಕೊಡ್ತಾರೆ ಅದರ ಅದಕ್ಕೆ ಕಾನ್ಸಿಕ್ರೇಷನ್ ಮಾಡ್ಕೊಳೋಕ್ಕಿಂತ ಮುಂಚೆನೇ ನಮ್ಗೆ ಎಲ್ಲ ಸತ್ಯ ಗೊತ್ತಾಗ್ಬಿಡ್ಬೇಕು ನನಗೆ ಫುಲ್ ಕ್ಲಿಯರ್ ಆಗಿರಬೇಕು ನನಗೆ ಯಾವುದೇ ರೀತಿ ಡೌಟ್ಸ್ ಇರಬಾರ್ದು ಅಂತಂದ್ಬಿಟ್ಟು ಅದೆಲ್ಲ ಆಗೋದಿಲ್ಲ ರೀ ಅದರ ಏನ್ರಿ ಕಾನ್ಸಿಕ್ರೇಷನ್ ಆಗಿದ್ಮೇಲೆ ನಿಮ್ಗೆ ಏನಾಗೋದಿಲ್ಲ ಎಲ್ಲ ಕ್ಲಿಯರ್ ಆಗೋದು ಪವಿತ್ರಾತ್ಮ ಕೊಟ್ಟಿದ್ಮೇಲೆ ಅದಕ್ಕೆ ಅಪೋಸ್ತಲಸ್ ಯೇಸುಕ್ರಿಸ್ತನ ಜೊತೆಗೆ ಇದ್ಬೇಕಾದ್ರೆ ಏನೆಲ್ಲ ಗೊತ್ತಿತ್ತು ಅವ್ರಿಗೆ ಯೇಸುಕ್ರಿಸ್ತನ ಜೊತೆಗೆ ಅವರೇ ಜೊತೆಗೆ 3.5 ಆಫೀಸ್ ಜೊತೆಗೆ ಓಡಾಡೋರೆ ಯೇಸುಕ್ರಿಸ್ತ ಡೈರೆಕ್ಟಾಗಿ ಹೇಳ್ಕೊಟ್ಟವ್ರೆ ಆದರೆ ಅವ್ರಿಗೆ ತಿಳಿದ್ದು ಯಾವಾಗ ಇವಲ್ಲ ಇದು ಅರ್ಥಗಳು ತಿಳಿದಿದ್ದು ಯಾವಾಗ ಅಪಾನ್ ಕಾನ್ಸಿಕ್ರೇಷನ್ ಪವಿತ್ರಾತ್ಮ ಬಂದಾವಾಗ ಈ ಥರ ದೇವ್ರ ಮಕ್ಕಳು ಕೂಡ ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ನವಿತಾ ಅಷ್ಟೇ ಓದ್ಬೋದಾ
ಬ್ರದರ್, ಈ ಮಾತುಗಳಲ್ಲಿ ಸಮಾಧಾನ ಪಡಿಸುವ ಈ ಪವಿತ್ರಾತ್ಮನು ತನ್ನ ಮತ್ತು ತನ್ನ ತಂದೆಯ ನಡುವೆ ಕೇವಲ ಒಂದು ಸಂಪರ್ಕ ವಾಹಿನಿಯಾಗಿರುತ್ತಾನೆ, ಮತ್ತು ನನ್ನ ನಿಷ್ಠಾವಂತ ಹಿಂಬಾಲಕರಾದ ನೀವುಗಳು ಮತ್ತೊಂದು ಕಡೆಯಲ್ಲಿರುತ್ತೀರಿ. ಸತ್ಯದ ಆತ್ಮನು ನನ್ನ ಪ್ರತಿನಿಧಿಯಾಗಿ ಹೆಚ್ಚು ನಿರ್ದಿಷ್ಟವಾಗಿ ನಾನೀಗಾಗಲೇ ನಿಮಗೆ ತಿಳಿಸಿರುವ ಆದರೆ ನೀವಿನ್ನು ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಸಿದ್ಧವಾಗಿರದ ವಿವಿಧ ಸತ್ಯ ಸಂಗತಿಗಳನ್ನು ಮತ್ತಷ್ಟು ವಿಸ್ತಾರಗೊಳಿಸಿ ನಿಮ್ಮ ಗಮನಕ್ಕೆ ತರುತ್ತಾನೆ. ನಿಜವಾಗಿಯೂ ನಾನು ನಿಮಗಾಗಿ ಈಡುಬಲಿಯಾಗಿ ಅರ್ಪಿತನಾಗಿ ತಂದೆಯ ಬಳಿಗೆ ಏರಿ ಹೋಗಿ ನಿಮ್ಮ ಪರವಾಗಿ ಅದನ್ನು ಆತನಿಗೆ ಸಮರ್ಪಿಸುವವರೆಗೂ ನೀವು ಅವುಗಳನ್ನು ಅರ್ಥ ಮಾಡಿಕೊಳ್ಳುವುದು ಯುಕ್ತವಲ್ಲ. ನಂತರದಲ್ಲಿ ತಂದೆಯ ಯೋಜನೆಯೊಂದಿಗೆ ಸಾಮರಸ್ಯದಿಂದ ನಾನು ಈ ಸಮಾಧಾನದಾಯಕನ ಮೂಲಕವಾಗಿ ಅನೇಕ ಆತ್ಮಿಕ ಸಂಗತಿಗಳನ್ನು ನಿಮ್ಮೊಡನೆ ವ್ಯವಹರಿಸಲು ಸಾಧ್ಯವಾಗುತ್ತದೆ. ಅವುಗಳಿಗೆ ನೀವಿನ್ನೂ ಸಿದ್ಧರಾಗಿಲ್ಲ ಮತ್ತು ಇನ್ನು ಪಾಪ ಪ್ರಾಯಶ್ಚಿತ್ತವೂ ಆಗದೇ ಇರುವುದರಿಂದ ಅವುಗಳಿಗೆ ಇನ್ನೂ ನಿಮಗೆ ಹಕ್ಕಿಲ್ಲ. ಮತ್ತು ಮುಂದಿನ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳುವ ಸೂಕ್ತ ಸಮಯವು ಬರುವಾಗ ಈ ದೇವರ ಆತ್ಮನು ನನ್ನ ಆತ್ಮನು ನನ್ನ ಹೆಸರಿನಲ್ಲಿ ಕಳುಹಿಸಲ್ಪಟ್ಟವನು ನನ್ನ ವಿಮೋಚನಾ ಕಾರ್ಯದ ಫಲವಾಗಿ ಬಂದವನು ಅಗತ್ಯವಾದ ಮತ್ತು ಅರ್ಥ ಮಾಡಿಕೊಳ್ಳಲು ನಿಮಗೆ ಸೂಕ್ತವಾದ ಎಲ್ಲ ಸಂಗತಿಗಳನ್ನು ನಿಮಗೆ ಹಂತ ಹಂತವಾಗಿ ಸಂಪೂರ್ಣವಾಗಿ ಅರ್ಥವಾಗುವಂತೆ ಮಾಡುವನು ಎಂದು ಹೇಳಿದಾಗಾಯಿತು. ಆತನು ತಂದೆಯ ಪವಿತ್ರ ಆತ್ಮನು ಪ್ರಭಾವವು ಅಥವಾ ಶಕ್ತಿಯು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆ ಪಡಿಸುವನು. ತಂದೆಗೆ ಇರುವುದೆಲ್ಲ ನನ್ನದು. ಆತನು ಮತ್ತು ನನ್ನ ಯೋಜನೆಗಳು ಸಮರ್ಪಕವಾಗಿ ಅನ್ಯೋನ್ಯತೆಯಲ್ಲಿವೆ. ಆದುದರಿಂದ ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುವೆನೆಂದು ಹೇಳಿದೆನು. ಯೋಹಾನ 16:14-15. ಥ್ಯಾಂಕ್ ಯು ಬ್ರದರ್.
ಥ್ಯಾಂಕ್ ಯು ಸರ್ ಅದೇ ನೋಡ್ಬೇಕಾರೆ ಏನಪ್ಪ ಅಂದರೆ ಈ ಒಂದು ಪವಿತ್ರಾತ್ಮ ನೋಡ್ಬೇಕಾರೆ ಇದು ಒಂದು ಒಂದು ಚಾನಲ್ ಆಫ್ ಕಮ್ಯುನಿಕೇಷನ್ ಯಾರಿಂದ ಯಾರಿಗೆ ಅಂದರೆ ದೇವರಿಂದ ನಮಗೆ ಒಂದು ಕಮ್ಯುನಿಕೇಷನ್ ಮೀಡಿಯಂ ಯಾವುದಪ್ಪ ಅಂದರೆ ದೇವರು ನಮಗೆ ದಯಪಾಲಿಸಿ ಅಂತ ಏನಂದ್ರೆ ಒಂದು ಪವಿತ್ರಾತ್ಮ ಅದರ ಅದಕ್ಕೆ ನಮ್ಮ ಒಂದು ಕಾನ್ಸಿಕ್ರೇಷನಲ್ಲಿ ಎಷ್ಟೋ ಸತ್ಯಾರ್ಥಗಳನ್ನ ತಿಳಿಸೋದಕ್ಕೆ ದೇವ್ರೇನ್ ಮಾಡ್ತಾರೆ ಒಂದು ಟೈಮ್ ಅಂತ ತಗೊತಾರೆ ಇಮ್ಮಿಡಿಯೇಟಾಗಿ ಮಾಡಲ್ಲ ಅದನ್ನ ನಿಮ್ಗೆ ಕಾನ್ಸಿಕ್ರೇಟ್ ಮಾಡಿದ್ರೆ ದಡ ಬಿಡ ಅಂತ ಹಂಗೆ ಇಮ್ಮಿಡಿಯೇಟಾಗಿ ಎಲ್ಲ ಏನೋ ಪ್ರಕಾಶವಾಗಿ ಏನೋ ಇನ್ಲೈನ್ ಮೀಟಿಂಗ್ ಆಗಲ್ಲ ಆದರೆ ನಮ್ಮ ಒಂದು ಡೆವಲಪ್ಮೆಂಟ್ ಬೇಸಿಸ್ ಮೇಲೆ ನಮಗೆ ಸತ್ಯಾರ್ಥಗಳೇನು ಮಾಡ್ತಾರೆ ನಿಧಾನವಾಗಿ ಅದೊಂದೇ ಟೈಮ್ ಟೈಮ್ ಟೈಮಿಗೆ ಏನು ಮಾಡ್ತಾರೆ ಕೊಡೋಕ್ಕೆ ನಿಧಾನ ಕೊಡ್ತಾರೆ ಹಿಂಗೆ ಇದು ಒಂದು ದೇವರ ಒಂದು ಪವಿತ್ರಾತ್ಮಕ ಅಂತ ಯಾಕೆ ಮುಂಚಿತವಾಗಿ ಯಾಕೆ ಕೊಡಲ್ಲ ಅಂತಂದರೆ ಅದನ್ನು ಜೀರ್ಣ ಮಾಡ್ಕೊಳೋಂಥ ಒಂದು ಕೆಪಾಸಿಟಿ ಅದನ್ನು ಅರ್ಥ ಮಾಡ್ಕೊಡೋಂಥ ಒಂದು ಕೆಪಾಸಿಟಿ ನಮ್ಗೇನಾಗಿರ್ಬೇಕು ಇರಬೇಕು ಇವಾಗ ಶಿಷ್ಯನಿಗಳಿಗೆ ಯೇಸುಕ್ರಿಸ್ತ ಬೂರ್ ಹೋಗ್ತಾ ಇರ್ಬೇಕಾದ್ರೆ ನೋಡಪ್ಪ ನಾನು ದೂರದೇಶಕ್ಕೆ ಹೋಗ್ತೀನಿ ನಾನು ರಾಜ್ಯವನ್ನು ಪಡ್ಕೊಂಡು ತಿರ್ಗಾ ಎರಡೇ ಬರೀಕೆಲ್ಲ 2000 ವರ್ಷ ಅಂತ ಬರೋದು ಅಂದ್ಬಿಟ್ಟು ಇವೆಲ್ಲ ಲಿಟ್ರಲ್ಲಿ ಹಂಗೆ ಫ್ಯಾಕ್ಟಾಗಿ ಎಲ್ಲಿಗೆ ಹೇಳ್ಬಿಟ್ಟಿದ್ರೆ ಶಿಷ್ಯನ್ಗಳಿಗೆ ಏನು ಅರ್ಥ ಆಗಿರೋದು ಅವ್ರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಜಾಸ್ತಿ ಅರ್ಥ ಮಾಡ್ಕೊಂಡಿರೋ ತಪ್ಪಾದ ರೀತಿಯಲ್ಲಿ ದೇವರನ್ನು ಜಾಸ್ತಿ ಅರ್ಥ ಮಾಡ್ಕೊಂಡಿರೋದು ಅದರ ಕ್ರಿಸ್ತನ್ನೇ ಬಿಟ್ಟು ಹೋಗ್ಬಿಟ್ಟಿರೋರು ಅದಕ್ಕೆ ನೋಡ್ಬೇಕಾರೆ ಯಾವ ಟೈಮಲ್ಲಿ ಏನು ಹೇಳಬೇಕೋ ಆ ಟೈಮಲ್ಲಿ ಅದನ್ನ ಕರೆಕ್ಟಾಗೆ ತಿಳಿಸೋದಕ್ಕೆ ದೇವರೇನು ಮಾಡೋದು ನಮಗೆ ಪವಿತ್ರಾತ್ಮನ ಮುಖಾಂತರ ಏನು ಮಾಡೋದು ನಮಗೆ ಅಲ್ಲಿ ಅನುಗ್ರಹ ನೀಡ್ತಾರೆ ಅಂತ ನೋಡ್ತೀರಿ ಅಲ್ವನಾ. ಯಾಕಂದ್ರೆ ನಾವು ಅದಕ್ಕೆ ಏನಾಗಿರ್ಬೇಕು, ಫಸ್ಟ್ ಆಫ್ ಆಲ್ ಸಿದ್ಧರಾಗಿರ್ಬೇಕು ಅಲ್ವನಾ. ಆಮೇಲೆ ಅದನ್ನ ಕ್ರಮವಾಗಿ ನಿಧಾನವಾಗಿ ಮಾಡೋದು, ಒಂದು ಸ್ಟೆಪ್ ಬೈ ಸ್ಟೆಪ್ ಏನು ಮಾಡೋದು ನಮಗೆ ರಿವೀಲ್ ಮಾಡೋದು ಅಂತ ಹೇಳ್ತೀನಿ ಅಲ್ದ್ರೆ. ಅದಕ್ಕೆ ನಾವು ಯೋಹಾನ 16 ದಿನ ಮುಂದಕ್ಕೆ ಹಂಗೆ ಓದ್ಕೊಳೋದು ಅಂತಂದರೆ, ಏನ್ರಿ ಈ ಸತ್ಯದ ಆತ್ಮ ಏನ್ರಿ ಅವರು ಬಂದ್ಬಿಟ್ಟು ಸ್ವಂತವಾಗಿ ಏನು ಮಾತಾಡಲ್ಲ ಅಂತ ಹೇಳ್ತಾರೆ. ದೇವರಿಂದ ಪಡ್ಕೊಂಡಿದ್ದನ್ನೇ ನಮ್ಗೆ ಏನು ಮಾಡ್ತಾರೆ ತಿಳಿಸ್ತಾರೆ ಅದರ ದೇವರಿಂದ ಅಂತಾರೆ. ಎಲ್ಲವನ್ನು ನೋಡಿದಂತೆ ರೀತಿಯಲ್ಲಿ ನಮ್ಗೆ ಏನು ಮಾಡ್ತಾರೆ ತಿಳಿಸ್ತಾರೆ ಅಂತ ಹೇಳ್ತಾರೆ. ಹೀ ಹೇಳ್ದ ಅಂತಾರೆ, ಈ ಶಾಲ್ ಗ್ಲೋರಿಫೈ ಮೀ, ಈ ಶಾಲ್ ರಿಸೀವ್ ಆಫ್ ಮೈನ್ ಆ್ಯಂಡ್ ಶಾಲ್ ಶೋ ಇಟ್ ಅನ್ ಟು ಯು ಅಲ್ರ. ನನ್ನಿಂದ ಪಡ್ಕೊಂಡು ನಿಮ್ಗೆ ಏನು ಮಾಡ್ತಾರೆ, ನಿಮಗೆ ನಿಮಗೆ ತಿಳಿಪಡಿಸ್ತಾರೆ. ಆಲ್ ಥಿಂಗ್ಸ್ ದಟ್ ದ ಫಾದರ್ ಆಟ್ ಆರ್ ಶಾಲ್ ಶೋ ಇಟ್ ಅನ್ ಟು ಯು, ಆಲ್ ಥಿಂಗ್ಸ್ ದಟ್ ದ ಫಾದರ್ ಆಟ್ ಆರ್ ಮೈನ್, ದೇರ್ ಫೋರ್ ಸೆಡ್ ಐ ಅಟ್ ಈ ಶಾಲ್ ಟೇಕ್ ಔಟ್ ಆಫ್ ಮೈನ್ ಆ್ಯಂಡ್ ಶೋ ಇಟ್ ಅನ್ ಟು ಯು. ದೇವರು ಎಲ್ಲವನ್ನೂ ಕ್ರಿಸ್ತನ್ ಕೊಟ್ಟಿದ್ದಾರೆ. ಅಂದ ಆತ ಏನು ಮಾಡ್ತಂದ್ರೆ, ನನ್ನ ಕೈಯಿಂದ ತಗೊಂಡು ನಿಮಗೆ ತಿಳಿಪಡಿಸ್ತಾರೆ ಅಂತಂದರೆ, ದೇವರು ಈ ಒಂದು ಏನಂತಾರೆ ಒಂದು ಪವಿತ್ರಾತ್ಮ ಮುಖಾಂತರನೇ ನಮ್ಗೆ ಎಷ್ಟೋ ವಿಚಾರಗಳೇನು ಮಾಡ್ತಾವ್ರು ದೇವರು ತಿಳಿಸೋದು ಅಲ್ವರ. ಅದಕ್ಕೆ ದೇವರಿಂದ ಒಂದಿದ್ದನ್ನೇ ನಮ್ಗೆ ಏನು ಮಾಡ್ತಾರೆ ಅವರು ತಿಳಿಸ್ತಾರೆ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಓದ್ದಿರ ಸಹೋದರ ಸಹೋದರಿಗಳು ಯಾರಿದ್ದಾರೆ? ಓಕೆ, ಸರೋಜಾಸ್ಟರ್, ಮಂಜುಳಾಸ್ಟರ್ ಅಥವಾ ಅನಿತಾ ಅಷ್ಟರ್?
ನಾನು ಸ್ವಲ್ಪ ಹೊರಗಡೆ ಇದ್ದೀನಿ ಬ್ರದರ್.
ಹೌದ್ರಾ, ಸರಿ ಅಷ್ಟರ್. ಓಕೆ, ಬೇರೆ ಯಾರು ಬ್ರದರ್ ಸಿಸ್ಟರ್ಸ್ ಎನಿಬಡಿ?
ಓದ್ಲ ಬ್ರದರ್.
ಹಾಂ ಓದಿ ಆಂಟಿ ಓದಿ.
ಆದುದರಿಂದ ನೀವು ನನ್ನ ಬೋಧನೆಗಳನ್ನು ಬುಡಮೇಲು ಮಾಡಬಹುದಾದ ನೂತನ ಬೋಧನೆಗಳನ್ನು ನಿರೀಕ್ಷಿಸಬಾರದು. ಬದಲಾಗಿ ಮತ್ತು ನನ್ನ ಬೋಧನೆಯ ನೆಲೆಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಮತ್ತು ಹೆಚ್ಚಿನ ಶಿಕ್ಷಣಗಳನ್ನು ಮಾತ್ರವೇ ನಿರೀಕ್ಷಿಸಬೇಕು. ಯಾಕೆಂದರೆ ಬರಲಿರುವ ಸಹಾಯಕನ ಎಲ್ಲಾ ಬೋಧನೆಗಳು ನನ್ನ ಬೋಧನೆಗಳೊಂದಿಗೆ ಸಾಮರಸ್ಯದಲ್ಲಿರುವುದು ಮತ್ತು ಅವುಗಳನ್ನು ಇನ್ನಷ್ಟು ಸಂಪೂರ್ಣವಾಗಿ ನಾನೇ ಮೆಸ್ಸಿಯನು ಎಂಬುದನ್ನು ತೋರಿಸಿಕೊಡುತ್ತವೆ. ನೀವು ಈ ಸಹಾಯಕನ ಬೋಧನೆಗಳಿಂದ ಸತ್ಯದ ಬಗ್ಗೆ ಅನುಮಾನಿಸುವಂತಿಲ್ಲ, ಯಾಕೆಂದರೆ ಇದುವೇ ಸತ್ಯದ ಆತ್ಮನಾಗಿದ್ದು ತಂದೆಯಿಂದ ಹೊರಟು ಬಂದುದಾಗಿದೆ. ಈ ಸತ್ಯದ ಆತ್ಮನು ನನ್ನ ವಾರ್ತಾವಾಹಕನಾಗಿದ್ದಾನೆ ಮತ್ತು ನನ್ನ ಸಿದ್ಧಾಂತಗಳನ್ನು ನಿಮಗೆ ತಿಳಿಸುವವನಾಗಿದ್ದಾನೆ ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತೋರಿಸಿಕೊಡುವವನಾಗಿದ್ದಾನೆ. ಯೋಹಾನ 16:13. ಥ್ಯಾಂಕ್ ಯು ಬ್ರದರ್.
ಥ್ಯಾಂಕ್ ಯು ಆಂಟಿ. ಅದಕ್ಕೆ ನೋಡ್ಬೇಕಾದ್ರೆ ಈ ಪವಿತ್ರ ಬಂದ್ಮೇಲೆ ದೇವರು ಏನೋ ಹೊಸ ಉಪದೇಶ ನಮಗೆ ಟೀಚ್ ಮಾಡ್ತಾರೆ ಅಂತ ಏನಿಲ್ಲ ರೀ ಅವರ, ಹೊಸ ಉಪದೇಶಗಳು ಏನೂ ಕೊಡೋದಿಲ್ಲ ಅವರ. ಆಲ್ರೆಡಿ ಏನು ಟೀಚ್ ಮಾಡಿಬಿಟ್ಟವರು, ಇದ್ರದ್ದು ಎನ್ಲೈಟ್ಮೆಂಟ್ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಏನು ಮಾಡ್ತಾರೆ ಕೊಡ್ತಾರೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ದು ಹೇಳ್ತೀನಿ, ಇನ್ನೊಂದು ಕಡೆ ಹೇಳ್ತಾರೆ ಅದರ, ನಾನು ಹೋದರೆ ನಿಮಗೆ ಸತ್ಯದ ಆತ್ಮ ಕಳಿಸ್ತೀನಿ, ಆ ಸತ್ಯದ ಆತ್ಮ ಬಂದು ಏನು ಮಾಡ್ತಾನೆ, ನಿಮ್ಗೆ ಬಂದಿದ ಮೇಲೆ ಎಲ್ಲವನ್ನು ನಿಮಗೆ ಜ್ಞಾಪಕ ಪಡಿಸ್ತಾನೆ ಅಂತ ಹೇಳ್ತಾರೆ. ಅದರ ನೀವು ಏನು ಮಾತಾಡಬೇಕು ನೀವು ಚಿಂತಿಸ್ಬೇಡಿ, ಪವಿತ್ರ ಆತ್ಮ ನಿಮ್ಗೆ ಏನು ಮಾಡ್ತಾರೆ ಆ ಮೂಮೆಂಟ್ ಮಾತಾಡೋಕ್ಕೆ ಅವಕಾಶ ಕೊಡ್ತಾರೆ ಅಂತ ಹೇಳ್ತಾರೆ. ಅದೇನು ಅಂತಂದರೆ, ಹೊಸದೇನು ಕೊಡಲ್ಲ, ಆಲ್ರೆಡಿ ಎಷ್ಟೋ ವಿಷಯಗಳು ಏನು ಮಾಡಿ ನೀವು ತಿಳ್ಕೊಂಡಿದ್ದೀರಾ, ಅದನ್ನು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡಿಲ್ವಲ್ಲ. ಇದನ್ನು ಸರಿಯಾದ ರೀತಿಯಲ್ಲಿ ತಿಳಿಸೋದಕ್ಕೆ ದೇವರೇನು ಮಾಡ್ತಾರೆ, ಪವಿತ್ರ ಆತ್ಮನ ಕೊಡ್ತಾರಂತೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಕ್ರಿಸ್ತನು ಮಸೀಯಾ ಅಂತ ಇಸ್ರೇಲಲ್ಲಿ ಜನ ನಂಬಿದ್ರು, ನಾವು ಓದಿಲ್ಲ ಏಷ್ಯಾ 53ನೇದಲ್ಲಿ ಅನೇಕ ಜನಗಳು ನಂಬಲಿಲ್ಲ, ಕ್ರಿಸ್ತನೇ ಮಸೀಯಾ ಅಂತಂದ್ಬಿಟ್ಟು ಅದನ್ನು ಕಣ್ಣಿಟ್ಕೊಳ್ಳೋ ರೀತಿಯಲ್ಲಿ, ಅದನ್ನು ಗ್ರಹಿಸ್ಕೊಂಡಂಥ ರೀತಿಯಲ್ಲಿ ದೇವರು ಕೊಟ್ಟಿದ್ದು ಯಾವಾಗಪ್ಪ ಅಂದರೆ ಪವಿತ್ರ ಆತ್ಮ ಮುಖಾಂತರ ಶಿಷ್ಯನಗಳ ಮೇಲೆ ಬಂತು ಪೆಂಟಿಕಾಸ್ಟಿನಲ್ಲಿ. ಆಮೇಲೆ ನೆಕ್ಸ್ಟ್ 3,000 ಜನ ಕನ್ವರ್ಟ್ ಆಗ್ತಾರೆ, 5,000 ಜನ ಕನ್ವರ್ಟ್ ಆಗ್ತಾರೆ, ಕೊರ್ನೂಸ್ ಮೇಲೆ ಬಂತು. ಸೊ ಈ ಸತ್ಯದ ಆತ್ಮ ಯಾವಾಗ ಹೊರಡಕ್ಕೆ ಬಂದ ಎಂತ ಹೊರಡೋದಕ್ಕೆ ಶುರು ಆಯಿತೋ, ದೇವರು ಎಲ್ಲರಿಗೂ ಜ್ಞಾನ ಬುದ್ಧಿ ತಿಳಿವಳಿಕೆ ಕೊಡೋಕ್ಕೆ ಶುರು ಮಾಡಿದ್ರು, ಅವಾಗ ಎಲ್ಲರೂ ಕ್ರಿಸ್ತನೇ ಮಸಿ ಅಂತ ಅಂಗೀಕಾರ ಮಾಡೋಕ್ಕೆ ಅನುಕೂಲ ಆಯಿತು. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಸಹೋದರ ಸಹೋದರಿಗಳು ಯಾರು ಓದ್ದಿರೋರು? ಮಂಜುಳಾ ಅಷ್ಟರ್, ಶೋಭಾ ಅಷ್ಟರ್ ಅಥವಾ ಶ್ವೇತಾ ಸಿಸ್ಟರ್, ಸುಧಾ ಅಷ್ಟರ್?
ಈ ರೀತಿಯಲ್ಲಿ ಸುವಾರ್ತ ಯುಗದಲ್ಲೆಲ್ಲ ಕ್ರಿಸ್ತನ ಶ್ರಮೆಯ ಬಗ್ಗೆ ಮತ್ತು ಆತನ ಸಭೆಯ ಪ್ರತಿಯೊಂದು ಅಂಗವು ಅವುಗಳನ್ನು ಹಂಚಿಕೊಳ್ಳುವ ಬಗ್ಗೆ ಹಾಗೂ ನಾವು ನಮ್ಮ ವಿಮೋಚಕನೂ ಕರ್ತನೂ ಆದಾತನನ್ನು ಅನುಸರಿಸುವ ದಾರಿಯ ಬಗ್ಗೆ ಸತ್ಯದ ಆತ್ಮನು ಹೆಚ್ಚು ಹೆಚ್ಚಾಗಿ ಸಭೆಗೆ ತೋರಿಸುತ್ತಿದೆ. ಆತನ ಪ್ರತಿಫಲವಾದ ಮಹಿಮೆಯ ಶ್ರೇಷ್ಠತೆಯನ್ನು ಮತ್ತು ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು, ಹೇಗೆಂದರೆ ಕ್ರಿಸ್ತನೊಂದಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುದಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುದಾರರಾಗುವೆವು. ನಮಗೆ ಆಗುವ ನಮ್ಮ ಭಾಗ್ಯದ ಬಗ್ಗೆಯೂ ಸಹ ಇದು ತೋರಿಸಿಕೊಡುತ್ತದೆ. ಎಲ್ಲರ ತಂದೆಯಾದ ಯೆಹೋವನು ಈ ಎಲ್ಲಾ ಸತ್ಯಗಳ ಕರ್ತೃವಾಗಿದ್ದಾನೆ. ಆದ್ದರಿಂದ ನಾವು ಈ ಸುವಾರ್ತಾ ಯುಗದ ಕಾಲದಲ್ಲೆಲ್ಲ ಪಡೆಯುವ ಎಲ್ಲ ಸಂಗತಿಗಳು ಆತನಿಂದ ಹೊರಡುತ್ತವೆ, ಮತ್ತು ಆತನಿಂದಲೇ ಪ್ರತಿಯೊಂದು ಒಳ್ಳೆಯ ದಾನಗಳು ಹಾಗೂ ಎಲ್ಲ ಒಳ್ಳೆ ವರಗಳು ಬರುತ್ತವೆ. ಆತನು ಇವುಗಳನ್ನು ಉಂಟು ಮಾಡಿದ ಅನಾದಿ ಕಾಲದಿಂದಲೇ ಪ್ರವಾದಿಗಳ ಮತ್ತು ಕ್ರಿಸ್ತನ ಮತ್ತು ಆತನ ಅಪೋಸ್ತಲರ ಸ್ಫೂರ್ತಿದಾಯಕವಾದ ಮಾತುಗಳ, ಬರಹಗಳ, ಆದರ್ಶಭೂತ ಬೋಧನೆಗಳೆಂಬ ವಾಹಿನಿಗಳ ಮೂಲಕ ಇದನ್ನು ಕಳುಹಿಸುತ್ತಾ ಇರುತ್ತಾನೆ. ಪವಿತ್ರಾತ್ಮನನ್ನು ನಮ್ಮ ಹೃದಯಗಳಲ್ಲಿ ಅಂಗೀಕರಿಸುವುದರ ಮೂಲಕವಾಗಿ ಮತ್ತು ದೇವರ ಮಾತು ಮತ್ತು ಯೋಜನೆಗಳೊಂದಿಗೆ ನಮ್ಮ ನಡತೆಯನ್ನು ಸಾಮರಸ್ಯದಲ್ಲಿರಿಸಿಕೊಳ್ಳುವುದರ ಮೂಲಕ ದೇವರು ತಾನು ಪ್ರೀತಿಸುವವರಿಗಾಗಿ ಕಾದಿರಿಸಿದ ಸಂಗತಿಗಳನ್ನು ನಾವು ಮೆಚ್ಚಿಕೊಳ್ಳುವವರಾಗುತ್ತೇವೆ, ಮತ್ತು ಕೇವಲ ನೋಡುವುದರಿಂದ ಮಾತ್ರವಲ್ಲ ನಂಬಿಕೆಯಿಂದಲೂ ನಡೆಯುವವರಾಗುತ್ತೇವೆ.
ಅದಕ್ಕೆ ಕರ್ತನಲ್ಲಿ ಪ್ರೀತಿಯನ್ನು ಸೇರಿದರೆ ಇನ್ನೀ ಯಾವ ಸತ್ಯಾರ್ಥಗಳು ತಿಳಿಸ್ತದೆ ಅಂತಂದರೆ, ನೋಡ್ಬೇಕಾದ್ರೆ ಸಭೆಗೆ ಮುಖ್ಯವಾಗಿ ಸುವಾರ್ತೆ ಯುಗದಲ್ಲಿ ಏನಪ್ಪ ಅಂದರೆ ಕ್ರಿಸ್ತನ ಶ್ರಮೆ ಬಾಧೆಗಳಲ್ಲಿ ಏನಪ್ಪ ಅದ ಅರ್ಥ, ಅದರಲ್ಲಿ ಪಾಲ್ಗೊಳ್ಳೋದನ್ನ ಅರ್ಥ ಏನೋ, ಇದ್ರ ಬಗ್ಗೆ ಸತ್ಯಾರ್ಥಗಳು ಏನು ಮಾಡ್ತದೆ ಅದು ತಿಳಿಸ್ತದೆ ಅಂತ ಹೇಳ್ತಾರೆ. ಯಾಕಂತಂದರೆ ನಾವು ಕ್ರಿಸ್ತನೊಂದಿಗೆ ಆತನೊಂದಿಗೆ ಆಳ್ವಿಕೆ ಮಾಡೋರಾಗಿರಬೇಕು ಅಂತಂದರೆ ಆತನೊಂದಿಗೆ ಏನು ಮಾಡೋರಿರ್ಬೇಕು, ಸಹಿಸ್ಕೊಳೋರಾಗಿರ್ಬೇಕು, ಹಿಂಸೆಗಳನ್ನ ಅನುಭವಿಸುವಂತೇನೇ ಆಗಿರಬೇಕು ಆಗಿರಬೇಕು. ಈ ಒಂದು ಮುಖ್ಯವಾದ ಅಂಶಗಳು ಕೂಡ ದೇವರು ತನ್ನ ಪವಿತ್ರಾತ್ಮ ಮುಖಾಂತರ ದೇವ್ರ ಮಕ್ಳಿಗೆ ಏನು ಮಾಡ್ತಾನಂತೆ ಅದಕ್ಕೆ ತಿಳಿಸ್ತಾರಂತೆ. ಅದಕ್ಕೆ ನೋಡ್ಬೇಕ್ರೆ ದೇವ್ರ ಮಕ್ಳ ಜೀವನದಲ್ಲಿ ಯಾವುದೇ ರೀತಿ ಕಷ್ಟ, ಸಂಕಟ, ಅನ್ಯಾಯ, ತೊಂದರೆಗಳು, ಮೋಸ ಏನೋ ಆದವಾಗ ಇದನ್ನು ಸಹಿಸ್ಕೊಳ್ಳೋಕ್ಕೆ ದೇವ್ರು ನಮ್ಗೆ ಹೆಂಗೆ ಕೊಡ್ತಾರೆ ಕೃಪೆ ಅಂತಂದರೆ ತನ್ನ ಪವಿತ್ರಾತ್ಮ ಮುಖಾಂತರ. ಈ ಒಂದು ಪರಿಜ್ಞಾನ ಕ್ರಿಸ್ತನ ಹೆಜ್ಜೆಗಳಲ್ಲಿ ನಡಬೇಕಾರೆ ಏನ್ರಿ ಇವೆಲ್ಲವೂ ಸಹಜ ಆಗಲೇಬೇಕು ಅಂತಂದ್ಬಿಟ್ಟು ಅದಿಗೆ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ. ಇದು ಮಾತ್ರ ಅಲ್ಲ, ನೆಕ್ಸ್ಟು ಇದರ ಬೆನಿಫಿಟ್ ಏನೋ ಇವೆಲ್ಲ ಅನುಭವಿಸಿದ್ರೆ ಇದರ ರಿವಾರ್ಡ್ ಏನಪ್ಪ, ರಿವಾರ್ಡ್ ಏನಪ್ಪ ಅಂತಂದರೆ ಕ್ರಿಸ್ತನ ಮಹಿಮೆಯಲ್ಲಿ ನಾವೇನಾಗ್ಬೋದು, ಪಾಲ್ಗಾರಾಗ್ಬೋದು ಅಂತ ಕೂಡ ದೇವರು ನಮ್ಗೆ ಏನಪ್ಪ ಮಾಡ್ತಾರೆ ಅಂದರೆ ಈ ಒಂದು ದೇವರ ಪವಿತ್ರಾತ್ಮ ಮುಖಾಂತರ ಮಾಡೋದು ನಮಗೆ ತಿಳಿಸಿಕೊಡ್ತದೆ. ಅದಕ್ಕೆ ನೋಡ್ಬೇಕಾದ್ರೆ ತಂದೆಯ ದೇವರು ಕ್ರಿಸ್ತನ ಮುಖಾಂತರ ನಮ್ಗೇನು ಮಾಡ್ತಾರೆ ಈ ಒಂದು ಸತ್ಯಾರ್ಥಗಳನ್ನ ದಯಪಾಲಿಸ್ತಾರೆ. ಅದೇನೆಂದರೆ ಆ ಚಾನಲ್ ಆಫ್ ಕಮ್ಯುನಿಕೇಷನ್ ಏನ್ತಿದೆಯೋ ದಟ್ ಈಸ್ ದ ಹೋಲಿ ಸ್ಪಿರಿಟ್. ಅದರ ಯಾಕಂದ್ರೆ ನಾವು ಸತ್ಯವೇದ ನೋಡ್ತೀರಿ ಎಲ್ಲ ಎಂಥ ಒಳ್ಳೆಯ ದಾನಗಳಿಗೆ ಮೂಲ ಕರ್ತನು ಯಾರಪ್ಪ ಅಂತಂದರೆ ನಮ್ಮ ತಂದೆಯ ದೇವರು. ಎಲ್ಲವೂ ಒಳ್ಳೆಯದು ಬರೋದು ಯಾರಿಂದ, ಬರೋದು ಫೌಂಟೇನ್ ಆಫ್ ಆಲ್ ಗುಡ್ ಥಿಂಗ್ಸ್ ನೋಡ್ಬೇಕಾರೆ ನಮ್ಮ ತಂದೆಯ ದೇವರು. ಅದರ ಅದನ್ನ ನೋಡ್ಬೇಕಾರೆ ಏನ್ರಿ ದೇವರು ಆತನ ಯೋಜನೆಯಲ್ಲಿರುವಂಥ ಒಂದೊಂದು ಇಂಥ ಮುಖ್ಯವಾಗಿರುವಂಥ ಅಂಶಗಳನ್ನ ತನ್ನ ಪವಿತ್ರಾತ್ಮ ಮುಖಾಂತರ ಏನು ಮಾಡ್ತಾರೆ ನಮಗೆ ನಮಗೆ ದಯಪಡಿಸ್ತೀರಿ. ಏನಕ್ಕಪ್ಪ ಅಂತಂದರೆ ನಮ್ಮ ನಂಬಿಕೆಯಿಂದ ಏನಾಗಬೇಕು ನಡೆಯೋರಾಗಿರ್ಬೇಕು, ವಿಶ್ವಾಸ ನಡೆಯೋರಾಗಿರ್ಬೇಕು ಹೊರತು ನಮಗೆ ನೋಟುಗಳ ಮುಖಾಂತರ ಕಣ್ಣಿಗೆ ಕಾಣಿಸೋಂಥ ವಿಚಾರಗಳನ್ನ ನೋಡಿಕೊಂಡು ಅಲ್ಲ ಅಂತಂದ್ಬಿಟ್ಟು ಅದರ. ಅದಕ್ಕೆ ನಾವೇನು ಮಾಡೋಣ ಇಲ್ಲಿ ನಾವು ನಿಲ್ಸೋಣ. ನೆಕ್ಸ್ಟ್ ವೀಕು ಈ ಒಂದು ಸ್ಟಡಿ ನಾವೇನು ಮಾಡೋಣ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಒಂದು ಸಬ್ಮಿಟಿಂಗ್ ಇದೆ ಅವ್ರು ಅದನ್ನ ನಾವೇನು ಮಾಡೋಣ ನೆಕ್ಸ್ಟ್ ವೀಕು ಕಂಟಿನ್ಯೂ ಮಾಡೋಣ. ಓಕೆನಾ? ಸೊ ಯಾರಿಗಾನ ಡೌಟ್ಸ್ ಏನೋ, ಕ್ವಶನ್ಸ್ ಏನೋ ಇದೆಯಾ, ಏನೋ ಪ್ರಶ್ನೆ ಇದೆಯಾ? ಓಕೆ, ಹಂಗಾರೆ